ರಾಘವೇಂದ್ರ ದರ್ಶನದ ದರ್ಶನದಿಂದ ಕೃಷ್ಣಮೂರ್ತಿಗಳು ರಾಘವೇಂದ್ರ ದರ್ಶನದ ಪರವಾಗಿ ಸನ್ಮಾನ ಮಾಡ್ತಾ ಇದ್ದಾರೆ. ಈ ದಿನ ನಮ್ಮ ರಾಮ ಮಂದಿರ ಅಸೋಸಿಯೇಷನ್ ಇಂದ ಆಚಾರ್ಯರನ್ನ ಕೇಳ್ಕೊತಾ ಇದ್ದೀನಿ, ರಾಘವೇಂದ್ರ ರಾಯ್ಗೆ ಹಾಗೂ ನಮ್ಮ ಕಮಿಟಿಯ ಸದಸ್ಯರಾದ ರಾಮರಾಯರಿಗೆ ಒಂದು ಈ ದಿನದ ಫಲಮಂತ್ರಾಕ್ಷತೆಯ ಫಲವನ್ನ ನಮ್ಮ ರಾಮರಾಯರು ಎಲ್ಲರಿಗೂ ಹಂಚೋದಕ್ಕೆ ಏರ್ಪಾಡು ಮಾಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಅನಂತ ವಂದನೆಗಳು. ಆಚಾರ್ಯರನ್ನ ಅವರು ಫಲಮಂತ್ರಾಕ್ಷತೆ ಕೊಡಿ ಅಂತ ಕೇಳ್ತಾರೆ. ಇದಾದ ನಂತರ ಕಾರ್ಯಕ್ರಮ ಆದ ನಂತರ ಫಲಮಂತ್ರಾಕ್ಷತೆ ಪ್ರತಿಯೊಬ್ಬರಿಗೂ ಇರುತ್ತೆ. ದಯವಿಟ್ಟು ಇವತ್ತು ಯಾರೂ ಹೋಗದೆ, ಅಲ್ಲಲ್ಲಿರೋರು ಅಲ್ಲಲ್ಲಿ ಹಾಗೆ ಹೊಟ್ಟೋಗ್ತೀರಾ, ದಯವಿಟ್ಟು ಯಾರು ಹೋಗದೆ ಆಚಾರ ಹತ್ತ ಫಲಮಂತ್ರಾಕ್ಷತೆ ಇಸ್ಕೊಂಡು ಪುಣ್ಯಶಾಲಿಗಳಾಗಬೇಕು ಅಂತ ನಮ್ಮ ರಾಮ ಮಂದಿರ ಅಸೋಸಿಯೇಷನ್ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಜೈ ಶ್ರೀರಾಮ್. ಈಗ ಆಚಾರನ ಕಾರ್ಯಕ್ರಮ ಪ್ರಾರಂಭ ಮಾಡಿ ಅಂತ ಕೇಳ್ತೀನಿ. ಮುಂದಿನ ವಿಚಾರನ, ಮುಂದೆ ಭಗವದ್ಗೀತೆಯ ಸಪ್ತಾಹದ ವಿಚಾರನ ಆಚಾರ್ಯರು ಅವ್ರಿಗೆ ಯಾವಾಗುತ್ತೋ ಅವ್ರು ಹೇಳ್ತಾರೆ, ನಮಗ್ ಗೊತ್ತಿಲ್ಲ ಇನ್ನ ಸದ್ಯದವರೆಗೂ. ಅವ್ರ ಬಾಯಿಂದಾನೆ ಕೇಳಿ ನಾವು ನೀವು ಪುನೀತರಾಗೋಣ. ಜೈ ಶ್ರೀರಾಮ್.
ಯೋಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಜಯತ್ಯಜೋ ಖಂಡಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿ ಮಾಲಿ ಸ್ವಭಕ್ತ ಹರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರ. ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಹ. ಜಯತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ. ಯೋ ವಿಪ್ರಲಂಭ ವಿಪರೀತಮತಿ ಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ಭವತೇದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಹಿ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಸೋಮೇಶ್ವರಾಯ ಚಿತಭೂತಿ ವಿಕಸ್ವರಾಯ ಪ್ರೇಮ ಪ್ರವೃದ್ಧ ಗಿರಿಜಾ ಹೃದಿ ಭಾಸ್ವರಾಯ ತುಂಗೋಲ್ಲಸತ್ಪವನ ಪಾವಿತ ವಂಶಪಲ್ಲಿ ಮಾಂಗಲ್ಯ ಹೇತು ಚರಿತಾಯ ನಮಃ ಶಿವಾಯ. ಉಮೇಶಾತ್ಯಾಸುರಾವೋಹಂ ಗಿರೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಹಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಚಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಗದಹನಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ. ಪರಮ ಪವಿತ್ರವಾದ ಭಗವದ್ಗೀತೆ ವಿಶ್ವಮಾನ್ಯವಾಗಿರತಕ್ಕಂಥ ಮಹೋನ್ನತವಾದ ಕೃತಿ. ಅಂಥ ಒಂದು ಉಪದೇಶ ಜಗತ್ತಿನ ಬೇರಾವ ಸಾಹಿತ್ಯದಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಶ್ರೇಷ್ಠವಾದ ಉಪದೇಶ, ತತ್ವಜ್ಞಾನದ ಅತ್ಯುತ್ತಮವಾದಂತಹ ಸಾರ ಸರ್ವಸ್ವವನ್ನು ಭಗವಂತ ಸ್ವತಃ ತನ್ನ ಬಾಯಿಯಿಂದನೇ ಹೇಳ್ತಾ ಇದ್ದಾನೆ ಎಂಬುದು ಅತ್ಯಂತ ಗಮನಿಸಬೇಕಾದ ಅಂಶ. ಕೇಳತಕ್ಕಂಥ ಅರ್ಜುನ ಪರಮಭಕ್ತ, ಹೇಳ್ತಕ್ಕಂಥ ಕೃಷ್ಣ ಸ್ವತಃ ಭಗವಂತ, ಅವರಿಬ್ಬರ ಸಂವಾದ, ಭಕ್ತ ಭಗವಂತರ ಸಂವಾದವೇ ಭಗವದ್ಗೀತೆ. ಶ್ರೀಕೃಷ್ಣಾರ್ಜುನ ಸಂವಾದ ಅಂದರೆ ಭಕ್ತ ಭಗವಂತರ ಸಂವಾದ. ಅದನ್ನು ಭಕ್ತ ಏನೆಲ್ಲ ಕೇಳ್ತಾನೆ ಅದಕ್ಕೆಲ್ಲ ಭಗವಂತ ಅತ್ಯಂತ ಅನುಗ್ರಹದಿಂದ ಉತ್ತರವನ್ನು ಹೇಳ್ತಾ ಇದ್ದಾನೆ. ಕೃಷ್ಣ ದುರ್ಯೋಧನ ಮಾತಾಡ್ತಾರೆ, ಅದು ಭಕ್ತ ಭಗವಂತರ ಸಂವಾದ ಅಲ್ಲ, ಅದು ಭಗವದ್ದೇಶಿ ಭಗವಂತನ ಸಂವಾದವಾದ್ದರಿಂದ ಅಲ್ಲಿ ತತ್ವೋಪದೇಶವನ್ನು ಭಗವಂತ ಮಾಡೋದಿಲ್ಲ. ಅವನಿಗೆ ಕೊಟ್ಟದ್ದು ಎಚ್ಚರಿಕೆ ಮಾತ್ರ ಅಷ್ಟೇನೆ. ಅರ್ಜುನಿಗೆ ಹಾಗಲ್ಲ, ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹಿ ಏತದುತ್ತಮಂ, ನೀನು ಭಕ್ತ ಅಂತಲೇ ರಹಸ್ಯ ವಿಚಾರಗಳನ್ನು ಹೇಳ್ತೇನೆ ಅಂತ ಪರಮಾತ್ಮ ತಿಳಿಸ್ತಾನೆ. ಅದಕ್ಕೇನೆ ಭಗವದ್ಗೀತೆಯನ್ನು ಉಪನಿಷತ್ತು ಅಂತ ಕರೆದಿದ್ದಾರೆ. ಉಪನಿಷತ್ತು ಅಂದ್ರೆ ರಹಸ್ಯ ವಿದ್ಯೆ ಅಂತ ಅರ್ಥ.
ಇಲ್ಲಿ ಕೃಷ್ಣ
ಬಾಯ್ಬಿಟ್ಟು ಹೇಳ್ತಾನೆ ರಹಸ್ಯಂ ಹಿ ಏತದುತ್ತಮಂ ಅಂತ ಹೇಳ್ತಾನೆ. ಅದರಿಂದ ಭಗವದ್ಗೀತೆಯನ್ನ ಉಪನಿಷತ್ತು ಅಂತ ಕರೆದರು. ಗೀತೋಪನಿಷತ್ ಇದು ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರ ಅಂತ ಕರೀತಾರೆ. ಅಂದ್ರೆ ಭಗವದ್ಗೀತೆ ಉಪನಿಷತ್ತು ಅಂತ ಅಷ್ಟೇ ತಿಳ್ಕೊಳ್ಬಾರ್ದು, ಇಂಥ ಉಪನಿಷತ್ತೇ ಇಲ್ಲ ಅಂತ ಉಪನಿಷತ್ತು ಭಗವದ್ಗೀತೆ. ಉಳಿದ ವಿಷಯಗಳು ಭಗವಂತನ ಬಗ್ಗೆ ಹೇಳಿದರೆ ಅದು ಭಗವಂತನ ಹೇಳಿದ ಉಪನಿಷತ್ತಾದ್ದರಿಂದ ನ ಗೀತಾ ಸದೃಶಂ ಶಾಸ್ತ್ರಂ ಅಂತ ಹೇಳಿದ್ದಾರೆ. ಅದಕ್ಕೆ ಅನೇಕ ಕಾರಣಗಳುಂಟು. ಅದರಲ್ಲಿ ಒಂದು ಕಾರಣ, ಇನ್ನೆಲ್ಲೂ ಕೂಡ ಭಗವಂತನ ವಿಶ್ವರೂಪವನ್ನು ತೋರಿಸಿದ್ದನ್ನ ಕಣ್ಣಾರೆ ಕಂಡು ಸ್ತೋತ್ರ ಮಾಡಿದ್ದು ವಿಶೇಷವಾದ ದಾಖಲೆ ಇರುವುದು. ವಿಶ್ವರೂಪವನ್ನು ಭಗವಂತ ಈ ಸಮಯದಲ್ಲಿ ತೋರಿಸ್ತಾ ಇದ್ದಾನೆ ಅರ್ಜುನನಿಗೆ. ಅರ್ಜುನ ಕೇಳಿದ ಸಂಕೋಚದಿಂದ, ತುಂಬಾ ಅಮೂಲ್ಯ ವಸ್ತು ಇದೆ ಅಂತ ಹೇಳ್ತೀರಲ್ಲ, ಸ್ವಲ್ಪ ತೋರಿಸ್ತೀರಾ ಅಂತ ಕೇಳಿದರೆ ಹಾಗೋ ಹಾಕಿ, ಮನೇಲಿ ಏನೋ ಬಹಳ ಅಪೂರ್ವ ಇದೆ ಅಂತ ತೋರಿಸ್ತೀರಾ ಅಂತ ಕೇಳಿದ್ರೇನೆ ಮನುಷ್ಯ ನೋಡೋಣಂತೆ ಅಂತ ಹೇಳಿಬಿಡುವುದು. ಕೆಲವು ಸಲ ಕೀ ಇಲ್ಲ, ಲಾಕರ್ ಇದೆ, ಏನೋ ಕಾರಣ ಹೇಳಬಹುದು. ಆದರೆ ಭಗವಂತನನ್ನ ಕೇಳ್ತಾನೆ, ಎಷ್ಟು ಸೌಜನ್ಯದಿಂದ ಕೇಳ್ತಾನೆ. ದಷ್ಟು ಮಿಚ್ಛಾಮಿತೆ ರೂಪಂ ಐಶ್ವರಂ ಪುರುಷೋತ್ತಮ ಅಂತ ಹೇಳಿ ತಾನು ಕೇಳ ಹಂತ ತಲುಪಿದ್ದೇನೆ ಅಂತ ಹೇಳೋದಕ್ಕೋಸ್ಕರ ಮದನುಗ್ರಹಾಯ ಪರಮಂ ಗುಹ್ಯ ಮಧ್ಯಾತ್ಮ ಸಂಗೀತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ನನಗೇನು ಮೋಹ ಬಂದಿತ್ತು ಅದು ಹೋಗಿದೆ. ಅಂದ್ರೆ ಮೋಹ ಹೋಗಿದೆ ಅಂದ್ರೆ ನೋಡ ಅರ್ಹತೆ ಬಂದಿದೆ ಅಂತ ಅರ್ಥ. ಮೋಹ ಇದ್ದವನಿಗೆ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ. ನನ್ನ ಮೋಹ ಹೋಗಿದೆ ಈಗ, ಅದಕ್ಕೆ ನೋಡಬೇಕಾಗಿದೆ ಕೃಷ್ಣ, ನನಗೆ ತೋರಿಸು. ಆದ್ರೆ ಹಠ ಇಲ್ಲ, ಮನ್ಯಸೆ ಯತಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭು. ನಾನು ನೋಡಲಿಕ್ಕೆ ಅದು ಸಾಧ್ಯ ಅಂತ ನಿನಗನಿಸಿದ್ರೆ ನನಗೆ ಅದನ್ನು ತೋರಿಸು. ತೀರ್ಮಾನ ನಿಂದೆ, ನಿನ್ನ ತೀರ್ಮಾನ ಏನಿದ್ರು ಅದನ್ನು ಒಪ್ಕೋತೇನೆ. ಇದು ಬೇಕು, ಹಠಮಾರಿತನ ಬಂದ್ರೆ ಎಂದೂ ಬರೋಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಮನಸ್ಸನ್ನ ಓಪನ್ ಹಾರ್ಟೆಡ್ ಅಂತ ಹೇಳ್ತೇವೆ. ಇವತ್ತು ಅಷ್ಟು ತೆರೆದ ಹೃದಯದಿಂದ ಅರ್ಜು ಯಾವಾಗ ದೇವ್ರ ಮುಂದೆ ನಾವು ನಿಂತ್ಕೋತೇವೆ ಆರದೇ ಅನುಗ್ರಹವನ್ನು ಮಾಡ್ತಾನೆ. ಅದನ್ನ ತೋರಿಸು ಕೃಷ್ಣ. ಕೃಷ್ಣ ತಕ್ಷಣ ಹೇಳ್ತಾನೆ ಭಗವಂತ, ಪಶ್ಯಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ. ನೋಡು ಅರ್ಜುನ, ಏನು ಕೇಳಿದ್ದ ತಕ್ಷಣ ನೋಡು. ಆಗ ಅರ್ಜುನ ಹೇಳಿ, ಕೃಷ್ಣ ಮೊದಲನೇ ಅಧ್ಯಾಯದಲ್ಲಿ ಹೇಳಿದ್ದ ಎರಡೂ ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸಿಬಿಟ್ಟು ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನೀತಿ. ಇಲ್ಲಿ ಸೇರಿದ ಕುರುಪಾಂಡವರನ್ನು ನೋಡು ಅಂತ ಹೇಳಿದ್ದ, ಈಗ ನನ್ನ ನೋಡು ಅಂತ ಹೇಳ್ತಾನೆ. ಇಷ್ಟೇ ವ್ಯತ್ಯಾಸ. ಇಷ್ಟು ಅವ್ರು ನೋಡಿದ್ದಕ್ಕೆ ಕನ್ಫ್ಯೂಷನ್ ಆಗಿತ್ತು, ನನ್ನ ನೋಡು ಸರಿ ಹೋಗುತ್ತೆ ಅಂತ ಹೇಳಿದ್ದ. ಅವ್ರು ನೋಡಿದ್ದಕ್ಕೆ ಭಜಿತಿ ಆಗಿತ್ತು ನನಗೆ, ನನ್ನ ನೋಡಿಬಿಡು, ಅವ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ಸಮಯ ಭಗವಂತ ಕೊಟ್ಟ ಉತ್ತರ ಇದೆ. ಜಗತ್ತನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೋತೀರಿ, ನನ್ನ ನೋಡಿ ಸರಿ ಹೋಗ್ತೀರಿ ಅಂತ ಹೇಳಿದ್ದ. ಇವತ್ತು ಅಲ್ಲಿ ನಾವು ತಪ್ಪಿರೋದು, ಬರೀ ಜಗತ್ತನ್ನೇ ನೋಡ್ತಿರೋದ್ರಿಂದ ನಮಗೆ ಸಂಸಾರ ಅಂತ ಅದಕ್ಕೆ ಕರೀತಾರೆ. ಸಂಸಾರ ದಾಸರು ಹೇಳ್ತಾರೆ, ಸಂಸಾರಕ್ಕೆ ನಾ ಹೆದರದೇ ಇಲ್ಲ ಅಂತ ಹೇಳ್ತಾರೆ. ಸಂಸಾರಕ್ಕೆ ಹೆದರೋದಿಲ್ಲ, ಅದು ಭಾಗ್ಯ. ಯಾವಾಗ ಸಂಸಾರವೆಂಬಂಥ ಭಾಗ್ಯವಿರಲಿ, ಕಂಸಾರಿ ನೆನವೆಂಬ ಸೌಭಾಗ್ಯವಿರಲಿ ಅಂತ ಹೇಳಿದ್ದಾರೆ. ಕಂಸಾರಿ ನೆನವು ಇದ್ರೆ ಅದು ಸೌಭಾಗ್ಯ, ಇಲ್ಲದವಾದ್ರೆ ಸಂಸಾರ. ಸಂಸಾರ ಆಲ್ ಸಾರ ಅಲ್ಲ, ಸಂಸಾರ ಅಷ್ಟೇ. ಸ್ವಲ್ಪ ಸಾರನೇ ಹೊರತು ಹೆಚ್ಚು ಸಾರ ಇಲ್ಲ ಅದರೊಳಗೆ. ನಾ ಕಂಪ್ಲೀಟ್ ಸಾರ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ ಅಷ್ಟೇ. ಕಂಪ್ಲೀಟ್ ಸಾರ ಪರಮಾತ್ಮ ಒಬ್ಬನೇ. ಸಾರಾತ್ ಸಾರತರೋ ಹರಿಹಿ ಅಂತ ಕರೀತಾರೆ. ಅಸಾರೇ ಖಲು ಸಂಸಾರೇ ಸಾರಾತ್ ಸಾರತರೋ ಹರಿಹಿ. ಪರಮಾತ್ಮ ಸಾರಾತ್ ಸಾರತರ, ಅತ್ಯಂತ ಶ್ರೇಷ್ಠವಾದ ವಸ್ತು, ಅತ್ಯುತ್ತಮ ವಸ್ತು ಭಗವಂತ. ನೋಡು ಅರ್ಜುನ, ಬೇಕಾದಷ್ಟು ನೋಡು. ನಾನಾಭಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತಿ ನೀಚ. ನೋಡು, ಏ ಅದಿಲ್ಲ ಇದೆಲ್ಲ ಯಾತಕ್ಕೆ? ನೀನು ಜಗತ್ತು ಏನ್ ನೋಡಬೇಕು ಅಂತ ಇಷ್ಟ ಬರುತ್ತೀಯೋ ಅದೆಲ್ಲ ನೋಡಿಬಿಡು ಈ ಸಮಯದೊಳಗೆ. ಬಹೂನಿ ಅದೃಷ್ಟ ಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಎಲ್ಲೂ ಕಾಣದೇ ಇರತಕ್ಕಂಥ ಆಶ್ಚರ್ಯಗಳ ಸಮುದಾಯವನ್ನ ಒಂದೇ ಕಡೆ ಕಾಣುವಂತ ಹೇಳಿದ್ದ. ಅನೇಕ ವಸ್ತುಗಳ ಬಗ್ಗೆ ಒಂದು ಆಶ್ಚರ್ಯದ ನಮ್ಗೆ ಖುಷಿಯಾಗುತ್ತೆ. ಬರೀ ಆಶ್ಚರ್ಯಗಳ ಸರಮಾಲೆ ಭಗವಂತ ತೋರಿಸ್ತಾ ಇದ್ದ. ಆಶ್ಚರ್ಯಗಳ ಸರಮಾಲೆಯನ್ನು ನೋಡು ಅರ್ಜುನ, ನೋಡು. ಯಚ್ಚ ಅನ್ಯ ದ್ರಷ್ಟು ಮಿಚ್ಚಸಿ, ಇಷ್ಟ ಬಂದ ಏನನ್ನೂ ನೀನು ನೋಡು, ಆದರೆ ಈ ಕಣ್ಣಿಗೆ ಕಾಣದಿಲ್ಲ, ಆದ್ದರಿಂದ ನಿನಗೆ ಬೇರೆ ಕಣ್ಣನ್ನೇ ಕೊಡ್ತೇನೆ. ನತು ಮಾಂ ಶಕ್ಯತೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ ದಿವ್ಯಂ ದದಾಮಿತೆ ಚಕ್ಷುಹು ಪಶ್ಯಮೇ ಯೋಗಮೈಶ್ವರಂ. ಈ ಕಣ್ಣಿಗೆ ಕಾಣುವವನಲ್ಲ, ನಾನು ನಿನಗೆ ಹೊಸ ಕಣ್ಣನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ಹೊಸ ಕಣ್ಣನ್ನು ಕೊಡು, ದಿವ್ಯ ನೇತ್ರವನ್ನು ಕೊಡ್ತೇನೆ. ಆ ದಿವ್ಯ ನೇತ್ರದಿಂದ ಮೊದಲು ಪ್ರಕಾಶ ನೋಡೋ ಸಾಮರ್ಥ್ಯ ಮೊದಲು ಬರಬೇಕು, ಆಮೇಲೆ ರೂಪಗಳ ಸ್ಪಷ್ಟೀಕರಣ. ಬರೀ ಆ ಕಣ್ಣು ಕೊಡದೆ ನೋಡಿದ್ರೆ ಕಣ್ಣೇ ಹೋಗ್ತಿತ್ತು ಅರ್ಜುನಿಗೆ, ಹೊರತು ಏನೂ ಆಗ್ತಿರಲಿಲ್ಲ. ನೋಡು ಅರ್ಜುನ ಅಂತ ಕಣ್ಣು ಕೊಟ್ಟು ತೋರಿಸಿದಾಗ ಏನು ಆಶ್ಚರ್ಯ ಕಂಡ ಅರ್ಜುನ. ಇಹೈಕಸ್ಥಂ ಜಗತ್ಕೃಸ್ತಂ ಪ್ರವಿಭಕ್ತಂ ಅನೇಕಧ, ಇಡೀ ವಿಶ್ವವನ್ನು ನೋಡು ಅಂತ ಹೇಳಿದ. ವಿಶ್ವರೂಪಕ್ಕೆ ಅನೇಕ ಅರ್ಥ ಹೇಳಿದೆ ಈಗಾಗಲೇನೆ. ವಿಶ್ವರೂಪ ಅಂದ್ರೆ ಪೂರ್ಣ ರೂಪ ಅಂತ ಒಂದರ್ಥ, ಇನ್ನೊಂದರ್ಥ ವಿಶ್ವ. ನಮ್ಮಲ್ಲೇ ಒಂದು ವ್ಯತ್ಯಾಸ ಉಂಟು, ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಹೇಳ್ತಾನೆ. ಮುಖ ಒಂದೇ ಕಾನ್ಸೆಪ್ಟ್ ಅಷ್ಟೇ, ಜಾಸ್ತಿ ಕಾಣೋದಿಲ್ಲ. ಲೈವ್ ಫುಲ್ ಸೈಜ್ ಅಂತ ಹೇಳ್ತಾನೆ, ಫುಲ್ ಫೋಟೋ ಲೈವ್ ಸೈಜ್ ಅಂತಾನೆ. ನಿಂತು ಬಿಡ್ತಾನೆ, ಲೈವ್ ಸೈಜ್ ಬೇರೆ, ಫುಲ್ ಸೈಜ್ ಬೇರೆ, ಪಾಸ್ಪೋರ್ಟ್ ಸೈಜ್ ಬೇರೆ. ಅದರಲ್ಲೂ ಕೂಡ ಸ್ಮಾಲು, ಬಿಗ್ಗು, ಕಲರು, ಬ್ಲಾಕ್ ಅಂಡ್ ವೈಟು, ಎಷ್ಟೋ ವೆರೈಟಿಗಳು ಉಂಟು. ಮತ್ತೆ ಇದೆಲ್ಲ ನೋಡಿದರೆ ಭಗವಂತ ವಿಶ್ವರೂಪ ನೋಡಬೇಕು ನಾನೀಗ. ಅಂದರೆ ಲೈಫ್ ಸೈಜ್ ನೋಡೋದಲ್ಲ, ಇಡೀ ವಿಶ್ವವನ್ನೇ ಪೂರ್ಣವಾಗಿ ಏನಿದೆ ಅಷ್ಟು ನೋಡಿಬಿಡ್ಬೇಕು ನಾವು. ಅದನ್ನ ಅರ್ಜುನ ಬೇಡ್ಕೋತಾನೆ. ಭಗವಂತ ಹೇಳ್ತಾನೆ, ಅರ್ಜುನ ನೋಡು ಅದನ್ನ. ಅರ್ಜುನ ಏನನ್ನು ಕಾಣಲಿಕ್ಕೆ ಇಷ್ಟಪಟ್ಟ, ಆದ್ದರಿಂದ ಅದು ವಿಶ್ವರೂಪ ಅಂತ. ಇನ್ನೊಂದರ್ಥ ವಿಶ್ವವನ್ನೆಲ್ಲ ಒಳಗೊಂಡಿರ್ತಕ್ಕಂಥ ರೂಪ. ಇಡೀ ಜಗತ್ತು ನನ್ನಲ್ಲಿದೆ ಅಂತ ಅರ್ಜುನ ಕೃಷ್ಣ ಹೇಳಿದ್ನಲ್ಲ, ತೋರಿಸಿಗ. ಬೇಕಾದಷ್ಟು ತೋರಿಸಿದ್ರೆ ಬ್ಯಾಲೆಯಲ್ಲಿ ತರುವತ್ತು ಏನಿರೋದಿಲ್ಲ, ಅದರೊಳಗೆ ಸ್ವಲ್ಪನೇ ಭಾರಿ ಹಿಡ್ಬಿಟ್ಟು ಕೊನೆಗೆ ಏನಿರದೆ ನಿರಾಶೆಗೊಳಿಸೋದುಂಟು. ಆ ವಿಶ್ವವನ್ನೆಲ್ಲ ತೋರಿಸ್ತಾನಾದ್ರಿಂದ ಅದಕ್ಕೆ ವಿಶ್ವರೂಪ ಅಂತಕ್ಕಂಥ ಹೆಸರು ಅತ್ಯಂತ ಸಾರ್ಥಕವಾದ ಹೆಸರಾಯಿತು. ಆದ್ದರಿಂದ ದೇವರು ಇಲ್ಲ, ಇಲ್ಲೇ ನೋಡೋ ಪ್ರಸಂಗ ಇಲ್ಲಾಗ. ಅದಕ್ಕೆ ಶಾಸ್ತ್ರ ಹೇಳಿ, ಜಗತ್ತನ್ನು ನೋಡಿ ದೇವ್ರು ನೋಡಿದಾಗ ಆಗೋದಿಲ್ಲ, ದೇವರನ್ನು ನೋಡಿ ಜಗತ್ತನ್ನು ನೋಡಿದ ಹಾಗಾಗತ್ತೆ. ದೇವರೊಳಗೆ ಜಗತ್ತಿದೆಯಲ್ಲ, ಅದಕ್ಕೋಸ್ಕರ ಈ ಮಾತು ಅರ್ಥ ಮಾಡಿಕೊಂಡ್ರೆ ಯಾವುದನ್ನು ನೋಡಿದರೆ ಇವತ್ತು ಬಿ ಎಸ್ ಸಿ ಅಂದ್ರೆ ಎಸ್ ಎಲ್ ಸಿ ಆಗಿದ್ದಾರೆ ಅಂತ ಕೇಳಬೇಕಾಗಿಲ್ಲ, ಅದೆಲ್ಲ ಕೇಳಬೇಕಾದ ಕಾರಣ ಇಲ್ಲ. ಅದೇ ಒಂದು ಮುಂದಕ್ಕೆ ಹೋಗಲಿಕ್ಕೆ ಬರೋದಿಲ್ಲ. ಪಿ ಜಿ ಕಾರ್ಸ್ ಅಂದಮೇಲೆ ಡಿಗ್ರಿ ಮಾಡಿರಬೇಕು, ಆದರೆ ಡಿಗ್ರಿ ಅಂದ್ರೆ ಪಿ ಜಿ ಮಾಡಿರಬೇಕಾಗಿಲ್ಲ, ಎಸ್ ಎಲ್ ಸಿ ಅಂದ್ರೆ ಪಿ ಯು ಸಿ ಮಾಡಿರಬೇಕಾಗಿಲ್ಲ. ಇವತ್ತು ಜಗತ್ತನ್ನು ನೋಡಿದರೆ ದೇವರನ್ನು ನೋಡಿದ್ದಾನೆ ಅಂತಲ್ಲ, ದೇವರನ್ನು ನೋಡಿದರೆ ಜಗತ್ತನ್ನು ನೋಡಿದ್ದಾನೆ ಅಂತಾನೆ ಅರ್ಥ. ಆದ್ದರಿಂದ ನೋಡು ಅರ್ಜುನ, ಪ್ರವಿಭಕ್ತ ಅನೇಕಧ, ಎಷ್ಟು ಭೇದ ಇದೆ ನೋಡು ಜಗತ್ತಲ್ಲಿ ಅಂತ ಹೇಳ್ತಾರೆ. ಅದನ್ನೇ ಪಂಚಭೇದ ಅಂತೇಳಿ. ಜೀವ ಜೀವರಿಗೆ ಭೇದ ಇದೆ, ಜಡ ಜಡಗಳಿಗೆ ಭೇದ ಇದೆ, ದೇವತೆಗಳಿಗೂ ಸಾಮಾನ್ಯರಿಗೂ ಭೇದ ಇದೆ. ಅದೆಲ್ಲ ಅರ್ಜುನ ಮುಂದೆ ನೋಡ್ತಾ ಇದ್ದಾನೆ. ಪ್ರವಿಭಕ್ತ ಅನೇಕಧ, ಅನೇಕ ರೀತಿಯಲ್ಲಿ ಬೇರೆ ಆಗಿರೋದನ್ನು ನೋಡು. ಆ ಕ್ಷಣವೇ ಕೃಷ್ಣರ ರೂಪವನ್ನು ನೋಡ್ತಾ ನೋಡ್ತಾ ಅರ್ಜುನ ಕೃತಾಂಜಲಿ ಹೃಷ್ಟರೋಮಾಧನಂಜಯ, ಅತ್ಯಂತ ರೋಮಾಂಚನವನ್ನು ಕಾಣ್ತಾ ಇದ್ದಾನೆ. ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿ ರಭಾಷತ, ತಲೆಬಾಗಿ ಭಗವಂತ ನಮಸ್ಕರಿಸಿದ. ಏನು ಕಾಣ್ತಾ ಇದ್ದೇನೆ ಅಂತ ವರ್ಣನೆ ಮಾಡ್ತಾ ಹೋಗ್ತಾನೆ. ಕಂಡದ್ದನ್ನ ಅರ್ಜುನ ತಾನಾಗಿ ವರ್ಣನೆ ಮಾಡ್ತಾನೆ. ಆತ ಏನು ಕಂಡ ಅಂತ ಹಾಗೆ ದಾಖಲೆ ಮಾಡ್ತಾರೆ ವೇದವ್ಯಾಸ ದೇವರು. ಆತ ಅರ್ಜುನ ಏನು ಕಂಡೆ ಅಂತ ಹೇಳ್ತಾನೆ, ಅದನ್ನು ಬರೀತಾನೆ. ಯಾಕೆ ಇಬ್ಬರು ಟ್ಯಾಲಿ ಆಗಬೇಕು, ಇಷ್ಟ ಏನು ತೋರಿಸ್ತೇನೆ ಅಂತ ಹೇಳಿದ, ಅರ್ಜುನ ಏನು ಕಂಡ, ಅದನ್ನೆರಡನ್ನು ಬರೀತಾ ಹೋಗ್ತಂತ ಹಿರಿಮೆ ವೇದವ್ಯಾಸ ದೇವರು. ಆ ಕಾಲಕ್ಕೆ ಸಂಜೆ ನೀವು ತೋರಿಸ್ತಾ ಇದ್ದಾರೆ, ನಮಗೆಲ್ಲ ತೋರಿಸಕ್ಕೋಸ್ಕರ ಬರೀತಾ ಇದ್ದಾರೆ. ಆದ್ರಿಂದ ಇವತ್ತು ವೇದವ್ಯಾಸರ ಕೃಪೆ ನಮಗೆ ಎಷ್ಟು, ಅವರ ಕೃಪೆ ಮಾಡದೆ ಹೋದರೆ ಜಗತ್ತಿಗೆ ಜ್ಞಾನ ಭಂಡಾರವೇ ಸಿಗ್ತಿರಲಿಲ್ಲ, ಭಗವದ್ಗೀತೆನೇ ಸಿಗ್ತಿರಲಿಲ್ಲ. ಅದನ್ನು ದಾಖಲುಗೊಳಿಸಿದ ಹಿರಿಮೆ ಸಾಕ್ಷಾತ್ ವೇದವ್ಯಾಸ ದೇವರು. ವೇದವ್ಯಾಸರು ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ, ಆತ ಯದುವಂಶದ ನಾರಾಯಣ, ಇವರು ವಶಿಷ್ಠ ವಂಶದ ನಾರಾಯಣ. ಇಬ್ಬರು ಭಗವಂತನ ಎರಡು ಸಾಕ್ಷಾತ್ ರೂಪಗಳು ಅಂತ ಮರಿಬಾರದು. ಬರಿತಾ ಬಂದು ಅರ್ಜುನ ನೋಡ್ತಾನೆ, ಪಶ್ಯಾಮಿ ದೇವಾನ್ ತವ ದೇವ ದೇಹೇ ಸರ್ವಾನ್ ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಂಡ ಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ದೇವಾನ್ ತವ ದೇವ ದೇಹೇ, ದೇವ ನಿನ್ನ ದೇಹದಲ್ಲಿ ಎಲ್ಲಾ ದೇವತೆಗಳನ್ನು ಕಾಣ್ತಾ ಇದ್ದೇನೆ, ಬ್ರಹ್ಮದೇವರನ್ನ, ರುದ್ರದೇವರನ್ನ, ಸಮಸ್ತ ದೇವ ಮುನಿಗಳನ್ನ, ಉರಗಗಳನ್ನ, ಏನೇನು ಕಾಣಲಿಕ್ಕೆ ಸಾ, ಎಷ್ಟು ವೆರೈಟಿಗಳು, 84 ಲಕ್ಷ ಯೋನಿಗಳು ಅಂತ ನಾನು ಹೇಳುತ್ತೆ. ಅಷ್ಟ ಎಲ್ಲವನ್ನೂ ಅರ್ಜುನ ಕಾಣುತ್ತಾನೆ. ಉರಗಾಮಶ್ಚ ದಿವ್ಯಾನ್, ಅದಿಷ್ಟನ್ನು ಕಂಡು ನಾಂತಂ ನ ಮಧ್ಯಂ ನ ಪುನಸ್ತ ವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ, ಆದಿ ಮಧ್ಯ ಅಂತ ನನಗೇನು ಕಾಣ್ತಾ ಇಲ್ಲ. ಇವತ್ತು ಆಕಾಶವನ್ನು ಕಂಡವರಿಗೆ ಈ ಮಾತಿನಲ್ಲಿ ಏನು ಸಮಸ್ಯೆ ಗೊಂದಲ ಬರೋದೇ ಇಲ್ಲ. ಆಕಾಶಕ್ಕೆ ಆದಿ ಮಧ್ಯ ಅಂತ ಮಾತನ್ನಾಡಲಿಕ್ಕೆ ಹೋದ ಅಂತ ಕೇಳಿದರೆ ಎಷ್ಟು ಹುಚ್ಚರಾಗ್ತಾನೆ. ಇವತ್ತು ವಿಜ್ಞಾನ ಅದು ವಿವರಣೆಗಳನ್ನು ಕೊಡ್ತಾ ಇದೆ. ಆಕಾಶದ ಕೊನೆ ಕಾಣೋದು ಬೇಡ, ಆಕಾಶದ ನಕ್ಷತ್ರಗಳು ಕಾಣುತ್ತಲ್ಲ, ಅಲ್ಲಿ ಹೋಗಬೇಕಾದ್ರೆ ಎಷ್ಟು ಕಷ್ಟಪಡಬೇಕು ಅಂತ ಹೇಳಿದ್ರೆ ಎಷ್ಟು ದಿವಸ ಗೊತ್ತಾ? ಎರಡು ಲೈಟ್ ಇಯರ್ಸ್, ಜ್ಯೋತಿರವೃಷ ಅಂತ ಕರೆದಿದ್ದಾರೆ, ಮೂರು ಲೈಟ್ ಇಯರ್ಸ್. ಹಾಗಂದ್ರೆ ಏನು, ಬೆಳಕಿನ ವೇಗದೊಳಗೆ ನಾವು ಹೋದರೆ ಅಲ್ಲಿ ಹೋಗ್ಲಿಕ್ಕೆ 2 ವರ್ಷ ಬೇಕಂತಿಲ್ಲ. ಯಾಕೆ ಬೆಳಕಿನ ವೇಗದೊಳಗೆ ಹೋದ್ರೆ ಊಟ ತಿಂಡಿ ಒಂದು ಲಗೆ ಕ್ಯಾರಿಯರ್ ಹೋಗ್ಬೇಕು, ಪಾಪ ಇವನು ಆಫೀಸ್ಗೆ ಹೋಗ್ಬೇಕಾದ್ರೆ ಕ್ಯಾರಿಯರ್ ಹೋಗ್ತಾನೆ, ಅಲ್ಲಿ ಹೋದ್ರೆ ಗತಿ ಏನಾಗಬೇಕು ಅನ್ನೋದು. ಎಷ್ಟು ಕಷ್ಟಪಡಬೇಕು, ಅದು ಯಾವ ವೇಗ ಇರುತ್ತೆ ಮೆಲ್ಟ್ ಆಗಿ ಹೋಗ್ತಾನೆ ಅಷ್ಟು ಕಷ್ಟಪಡಬೇಕು. ಆ ವೇಗದೊಳಗೆ ನಿಲ್ದು ಯೋಚನೆ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ನಮಗನಿಸುತ್ತೆ ಅದೇನು ನಿಯರೆಸ್ಟ್ ನಕ್ಷತ್ರ ಅಷ್ಟು ದೂರದ್ದು, ನಿಯರೆಸ್ಟ್ ನಕ್ಷತ್ರ ಜೊತೆಗೆ ಇನ್ನು ಉಳಿದ ನಕ್ಷತ್ರ ಎಷ್ಟಿರಬಹುದು, ವಿಶ್ವದ ವ್ಯಾಪ್ತಿ ಎಷ್ಟಿರಬಹುದು ಅಂತ ಗೊತ್ತಾದ್ರೆ ಆಕಾಶದ ಕೊನೆನೆ ಇಮ್ಯಾಜಿನ್ ಮಾಡಕ್ ಆಗೋದಿಲ್ಲ. ಅಂತ ಇಡೀ ವಿಶ್ವದ ಆಕಾಶ ಭಗವಂತನಿಗೆ ಬರೀ ಪಾದ, ವಿಷ್ಣು ಪಾದ ಅಷ್ಟೇ. ಇನ್ನು ಆತನ ಹೈಟ್ ಪಾದ ಅಂದ್ರೆ ಇಡೀ ಪಾದ ಅಲ್ಲ, ಅಂಗಾಲು ಅಷ್ಟೇ. ಇನ್ನು ದೇವರ ಸೈಜ್ ಎಷ್ಟಿರ್ಬೇಕು ಲೆಕ್ಕ ಆಗಿ. ಅಂತ ಭಗವಂತನನ್ನ ಕಾಲು ಧೂಳು ಎಷ್ಟಿರುತ್ತೆ, ಕಾಲು ಕೊಳಕಲಿನಲ್ಲಿ ಬಂದಾಗ ಧೂಳು ಎಷ್ಟು ಮೆತ್ತಿರುತ್ತೆ, ಅದರೊಳಗೆ ಆಕಾಶಗಳು ಮೆತ್ತಿರೋ ಧೂಳು ಮೆತ್ತೆ ಮೆತ್ತಿದೆ ಅಷ್ಟೇ. ಪರಮಾತ್ಮನ ಪಾದದೊಳಗೆ ಧೂಳಿನ ಕಣ ಮೆತ್ತದೆ ಮೆತ್ತಿವೆ ಅಷ್ಟೇ. ಇನ್ನು ಪರಮಾತ್ಮನ ಒಟ್ಟು ಎತ್ತರದ ತಿಳ್ಕೊಂಡು ಬಿಟ್ರೆ ದೇವರು ಅಂದ್ರೆ ಎಂಥ ವ್ಯಕ್ತಿ, ಅಂಥವನ್ನ ಇಲ್ಲ ಅಂತ ಹೇಳೋ ಜನ ಎಷ್ಟು ಮೂರ್ಖರಾಗ್ತಾರೆ. ಅಂಥ ಪರಮಾತ್ಮ ಇಲ್ಲದೆ ಹೋದ ಜಗತ್ತಲ್ಲಿ ಯಾವ ವ್ಯವಸ್ಥೆ ಉಳಿತಿತ್ತು ಲೆಕ್ಕ ಹಾಕಿ. ನಮ್ಮಿನೊಳಗೆ ಏನು ಅವ್ಯವಸ್ಥೆ ಸ್ವಾಮಿ ಅಂತ ಅನ್ಕೊಂಡ್ಬಿಡ್ತೇವೆ ಜಗತ್ತನ್ನು ನೋಡಿದ್ರೆ. ಈ ವ್ಯವಸ್ಥೆ ನಮ್ಮ ವ್ಯವಸ್ಥೆ, ಆದ್ರೆ ಗ್ರಹಗಳ ಮಂಡಲ ಲೆಕ್ಕ ಹಾಕಿ. ಅದು ಸಂಕ್ರಮಣ ಅಂಬೋದು ದೇವರನ್ನು ತೋರಿಸ್ತಕ್ಕಂಥ ದೊಡ್ಡ ದಿವಸ ಅದು ಬಂದು. ಯಾಕೆ ಪಥ ಹೇಗೆ ಬದಲಾಗುತ್ತೆ ನೋಡಬೇಕು. ಸೂರ್ಯ ಆ ರೀತಿ ಪೂರ್ತಿ ದಿಕ್ಕನ್ನು ಬದಲಾಯಿಸಿ ಬರ್ತಾನಲ್ಲ, ಎಂಟೈರ್ ವಾತಾವರಣ ಚೇಂಜ್ ಆಗುತ್ತೆ. ನಾನು ಕೇಳು, ಸೂರ್ಯ ತಿರುಗ್ತಾನೆ ಭೂಮಿ ತಿರುಗ್ತಾನೆ ಗೊಂದಲ ಬೇಕಿಲ್ಲ. ಯಾವ ತಿರುಗ್ತಾನೆ ಅಂತ ವಿಜ್ಞಾನಿಗಳು ಎಕ್ಸ್ಪ್ಲೇನ್ ಮಾಡಬೇಕು, ಸೂರ್ಯ ತಿರುಗ್ತಾನೆ ಅಂತ ಹೇಳ್ತಾರೆ. ಇದು ತಮಾಷೆ. ವಿಜ್ಞಾನಿಗಳು ಹೋಗ್ತಾರೆ ಕೇಳಿ, ಸೂರ್ಯ ಪಥ ಬದಲಾಯಿಸ್ತಾರೆ ಅಂತ ಹೇಳ್ತಾರೆ. ಅವ್ರು ಹೇಳೋದು ಭೂಮಿ ಬದಲಾಯಿಸುತ್ತೆ, ಸೂರ್ಯ ಅಲ್ಲ ಅಂತ ಹೇಳೋದು. ಅದೇ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸೂರ್ಯ ಬದಲಾಯಿಸ್ತಾರೆ ಅಂತ ಹೇಳೋದು ಅಂದ್ರೆ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಸೂರ್ಯ ಚಲಿಸ್ತಾನೋ ಚಂದ್ರ ಭೂಮಿ ಚಲಿಸ್ತಾನೋ ಲೆಕ್ಕ ತರೀಕರಿಸ್ಕೋಬೇಡಿ. ಯಾರು ಒಂದು ಕಾನ್ಸ್ಟೆಂಟ್, ಒಂದು ಮೂವ್ ಆಗುತ್ತೆ ಅಷ್ಟೇ, ರಿಸಲ್ಟ್ ಸೇಮ್ ಅಂತ ಹೇಳ್ತಾರೆ. ವ್ಯತ್ಯಾಸ ಆಗೋದೇ ಇಲ್ಲ. ಆ ದೃಷ್ಟಿಯೊಳಗೆ ಇವತ್ತು ಸೂರ್ಯ ಪಥ ಬದಲಾಯಿಸ್ತಾನೆ. ಆ ಸೂರ್ಯನ ಬದಲಾವಣೆ ಎಷ್ಟೆಷ್ಟು ಬದಲಾವಣೆ ಆಗುತ್ತೆ ಲೆಕ್ಕ ಹಾಕಿ. ಇಡೀ ದೇವತೆಗಳಿಗೆ ಹಗಲಾಗುತ್ತೆ ಇವತ್ತಿನ ದಿವಸ. ಉತ್ತರಾಯಣ ದೇವತೆಗಳ ಹಗಲು, ದಕ್ಷಿಣಾಯನ ರಾತ್ರಿ, ದೇವತೆಗಳ ಬೆಳಗು ಶುರುವಾಯಿತು. ಪೂರ್ತಿ ಇನ್ನೊಂದು ವಿರುದ್ಧ ದಿಕ್ಕಿಗೆ ಸಂಚಾರ ಮಾಡಕ್ಕೆ ಶುರು ಮಾಡುತ್ತಾನೆ. ಇವತ್ತು ಸಂಕ್ರಾಂತಿ ಮತ್ತಿನ್ನೊಂದು ಅಂತ ಹೇಳಿದ್ರು, ಪೊಂಗಲ್ ಅಂತ ಹೇಳಿದ್ರಲ್ಲ, ಪೊಂಗಲ್ ನ ಪದಕ್ಕೆ ಹೇಳ್ತಾರೆ ವಿಸ್ತರಿಸೋದು ಅಂತ ಅರ್ಥ. ವಿಸ್ತರಿಸ್ತಕ್ಕಂಥದ್ದು ಏನ್ ವಿಸ್ತರಿಸುತ್ತೆ, ದಿವಸ ಜಾಸ್ತಿ ಆಗಲಿ ಶುರುವಾಗುತ್ತೆ, ಡೇ ಟೈಮ್ ಜಾಸ್ತಿ ಆಗಲಿ ಶುರುವಾಗುತ್ತೆ. ಇಷ್ಟು ದಿವಸ ಹಗಲು ರಾತ್ರಿ ಜಾಸ್ತಿ ಇರ್ತಿತ್ತಲ್ಲ, ಇನ್ನು ಸ್ಲೋಲಿ ಹಗಲು ಜಾಸ್ತಿ ಆಗಲಿ ಶುರುವಾಗುತ್ತೆ. ಈಗ ಇಷ್ಟು ದಿವಸ ನೋಡಿ, 5:40 ಸೂರ್ಯ ಮುಳಿಗೆ ಹೋಗ್ತಾ ಇದ್ದ, ಬೆಳಿಗ್ಗೆ 6:50 ಆ ರೀತಿ ಬರ್ತಾ ಇದ್ದಾನೆ ಸೂರ್ಯ. ಕ್ರಮೇಣ ಕಡಿಮೆ ಆಗ ರೆಡಿ ಜಾಲ ಶುರುವಾಗಿ ಈಗಾಗಲೇ 6:10 ಬಂದು ಸೂರ್ಯ ಸೂರ್ಯಾಸ್ತ 5:40 6:10 ಬಂದಾಯ್ತು. ಈಗಾಗಲೇ ಸ್ವಲ್ಪ ಬಿರುಸು ಬರ್ತಾ 6:55 ಹೋಗಿಬಿಡ್ತಾರೆ ಮುಳುಗ್ಬೇಕಾದ್ರೆ. ಹುಟ್ಟೋದು ಬೇಗ ಹುಟ್ಟುತ್ತಾರೆ, ಇಷ್ಟು ವ್ಯತ್ಯಾಸ ಆಗಿಬಿಡುತ್ತೆ. ಅದು ಇಲ್ಲಿ ಇನ್ ದಕ್ಷಿಣ ಭಾರತಕ್ಕೆ ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ದ್ವಾರಕೆ ಇವರು ಸೂರ್ಯ ಮುಳುಗದೆ 7:08 ಮುಳುಗ್ತಾನೆ, ದ್ವಾರಕೆ ಹೋಗಿಬಿಟ್ರೆ ಮುಳುಗದೆ 8 ಬೇಸಿಗೆ ಹೋಗಿಬಿಟ್ರೆ ಕಲ್ಕತ್ತಾಕ್ಕೆ 4:30 ಹುಟ್ಟಾಗಿರುತ್ತೆ ಆಗಲೇ ಬೇಸಿಗೆಯಲ್ಲಿ. ದಿವಸಗಳೆಲ್ಲ ಚೇಂಜ್ ಆಗುತ್ತೆ. ಅದು ಹೇಳಿದ್ದು ಯಾರೋ ಊರಿಗೆ ಬಂದು ಹೇಳಿದ್ರು, ಕೆಲವರು 9 ಕೊಡ್ತಾರೆ ಅಂತ 3 ಕುಳಿಗೆ ಹೋಗ್ಬಿಡ್ತಾರಂತೆ. ಅಮೆರಿಕ ಇಂಗ್ಲೆಂಡ್ ಅಲ್ಲಿ ಕೆಲವು ಕಡೆಗೆ 9:00-3:00 ಕುಳಿಗೆ ಹೋಗ್ತಾರಂತೆ. ಕೆಲವು ಸರ್ತೆ ಬೆಳಿಗ್ಗೆ 5:00 ರಾತ್ರಿ 9:00 ಮುಳುಗ್ತಾನಂತೆ. ವ್ಯತ್ಯಾಸಗಳಿವೆಲ್ಲ ಕೂಡ. ಆದ್ರೆ ಇದ್ರೆ ನಮ್ಮ ದೇಶ ಯಾತಕ್ಕೆ ಸಾಗರ ಭೂಮಿ ಅಂತ ಮಿನಿಮಮ್ ಚೇಂಜಸ್ ಆಗೋದು ನಮ್ಮಲ್ಲಿ ಮಾತ್ರ. ತೀರ ಮಿನಿಮಮ್ ಚೇಂಜಸ್ ಆಗತಕ್ಕದ್ದು ಭರತಖಂಡ. ಆದ್ದರಿಂದ ಇದಕ್ಕೆ ಆದಷ್ಟು ಸಾಗರಗೆ ಹಗಲು ರಾತ್ರಿ ಎಲ್ಲ ಒಂದು ಹಂತದೊಳಗೆ ಅನುಕೂಲವಾಗಿರತಕ್ಕಂಥದ್ದು. ಆ ಸೂರ್ಯರ ಪಥ ಅಲ್ಲ ಅದು, ಒಳಗೆ ಭಗವಂತ ಇದ್ದು ಬದಲಾಯಿಸ್ತಾರೆ. ಅದಕ್ಕೇನೆ ಉತ್ತರಾಯಣ ಅಂದ್ರೆ ಒಳಗಿದ್ದ ಭಗವಂತನ ಮಾಡತಕ್ಕಂಥ ವ್ಯವಹಾರ. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಅಖಿಲಂ ಯಚ್ಚಂದಮಸಿ ಯಚ್ಚಾಜ್ಞೌ ತತ್ತೇಜೋ ವಿದ್ಧಿ ಮಾಮಕಂ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಸೂರ್ಯನ ಗತಿಯಲ್ಲಿ ಸೂರ್ಯ ನಾರಾಯಣನಾದ ಭಗವಂತನ ಗತಿಯನ್ನು ಕಾಣುತ್ತೆ. ಇಂಥ ಅದ್ಭುತವನ್ನು ಕಂಡಾಗ ಅರ್ಜುನ ಕಣ್ಣಾರೆ ಕಂಡಿದ್ದೇನಂತ ಅರ್ಥ ಆಗುತ್ತೆ. ಕಾಂತಿಯೋ ದಿವಿ ಸೂರ್ಯ ಸಹಸ್ರಸ್ಯ ಭವೇ ಜುಗಬದು ಸ್ಥಿತ ಯದಿ ಭಾ ಸದೃಶೀ ಸಾಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಅನಂತಾರಂತ ಸೂರ್ಯರು ಏಕಕಾಲಕ್ಕೇನೆ, ಯುಗಪತ್ತಂದ್ರೆ ಸೈಮಿಲ್ಟೇನಿಯಸ್ ಆಗಿ ಅಂತ ಅರ್ಥ. ಏಕಕಾಲಕ್ಕೇನೆ ಆಕಾಶದಲ್ಲಿ ಕಾಣಿಸಿದರೆ ಎಂಥ ಒಂದು ಪ್ರಕಾಶ ಬರಬಹುದೋ ಅದನ್ನ ಅರ್ಜುನ ಕಾಣ್ತಾ ಇದ್ದಾನೆ. ತನ್ನ ಯೋಗ್ಯತೆಗೆ ತಕ್ಕಂತೆ ಕಾಣ್ತಾನೆ. ಮುಂದೆ ವರ್ಣನೆ ಮಾಡ್ತಾನೆ. ದ್ಯಾವ ಪೃಥಿವ್ಯೋರಿದ ಮಂತರಂಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಹ. ಭೂಮ್ಯಾಕಾಶಗಳ ಅಂತರವನ್ನೆಲ್ಲ ಮುಚ್ಚಿಬಿಟ್ಟಿದ್ದೀಯ ನೀನು, ಎಲ್ಲ ದಿಕ್ಕುಗಳು ವ್ಯಾಪ್ತವಾಗಿ ಬಿಟ್ಟಿದೆ. ನಿನ್ನನ್ನು ಕಂಡ ಜನಗಳೆಲ್ಲ ದಿಗ್ಭ್ರಾಂತರಾಗ್ತಾ ಇದ್ದಾರೆ. ಆ ಕಡೆ ಹೋಗೋದೇನು, ಈ ಕಡೆ ಹೋಗೋದೇನು, ದೇವತೆಗಳಿಗೆ ಸಾಧ್ಯವಾಗ್ತಾ ಇಲ್ಲ ನೀನು ನೋಡೋದಕ್ಕೆ. ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಕೂಡ ವಿಸ್ಮಿತಾಶ್ಚೈವ ಸರ್ವೇ, ವಿಸ್ಮಿತರಾಗಿ ಕಾಣ್ತಾ ಇದ್ದಾರೆ ಕೃಷ್ಣ. ಇನ್ನು ಮುಂದುವರಿಸಿ ಹೇಳುತ್ತಾನೆ ಕೃಷ್ಣ. ಆಗಲೇ ಒಂದು ಭಯದ ವಾತಾವರಣ ಶುರುವಾಗಿದೆ. ಪ್ರವ್ಯಥಿತಾಂತಾರಾತ್ಮ ಅಂತ ಹೇಳುತ್ತಾನೆ. ಪ್ರವ್ಯಥಿತಾಂತಾರಾತ್ಮ ದಂಷ್ಟ್ರಾ ಕರಾಲಾನಿ ಚ ತೇ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೆ ನಲಭೇಶ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ನಿನ್ನನ್ನು ಕಂಡಾಗ ನನಗೆ ದಿಕ್ಕೇ ತೋಚ್ತಾ ಇಲ್ಲ, ತಬ್ಬಿಬ್ಬಾಗಿಬಿಟ್ಟಿದ್ದೇನೆ. ಅಂತ ಹೊತ್ತಿನೊಳಗೆ ನನಗೆ ನೀನು ಅನುಗ್ರಹ ಮಾಡು. ಎಂಥ ಭಯಾನಕ ದೃಶ್ಯ ಕಾಣ್ತಾ ಇದ್ದೇನೆ. ದಂಷ್ಟ್ರ ಕರಾಲಾನಿತ್ಯ ತೇ ಮುಖಾನಿ ಅಂತ ಹೇಳಿದ ಅರ್ಜುನ, ದುರ್ಯೋಧನಾದಿಗಳು, ಭೀಷ್ಮರು, ದ್ರೋಣರು, ಕರ್ಣ ಎಲ್ಲ ಕೂಡ ವಿಶಂತಿ ವಕ್ರಾಣಿ ಅಭಿವಿಜ್ವಲಂತಿ, ನಿನ್ನ ತೆರೆದ ಬಾಯಿಯೊಳಗೆ ಹೋಗ್ತಾ ಇದ್ದಾರೆ. ಕೇಚಿದ್ ವಿಲಗ್ನಾಹ ದಶನಾಂತರೇಶು, ಅಲ್ಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ನದಿಗಳು ಹೋಗಿ ಸಮುದ್ರ ಸೇರ ಸೇರ್ತಾ ಇದ್ದಾರೆ. ಪ್ರದೀಪ್ತಂ ಜ್ವಲನಂ ಪತಂಗಾಹ, ಉರಿತಕ್ಕಂಥ ಬೆಂಕಿ ಒಳಗೆ ಪತಂಗಗಳು ಬೀಳಂತೆ ಬಿಡ್ತಾ ಇದ್ದಾರೆ. ನನಗೇನು ಗೊತ್ತಾಗ್ತಾ ಇಲ್ಲ. ಆಖ್ಯಾಹಿಮೇ ಕೋ ಭವಾನ್ ಉಗ್ರ ರೂಪಃ, ನೀನು ಯಾರು ಹೇಳು ಕೃಷ್ಣ, ಎಷ್ಟು ಅತ್ಯದ್ಭುತವಾದ ಅತ್ಯಂತ ಭಯಂಕರವಾದ ರೂಪ ಇದು ಅಂತೆಲ್ಲ ವರ್ಣನೆ ಮಾಡ್ತಾ ಹೋಗ್ತಾನೆ, ಸ್ತೋತ್ರ ಮಾಡ್ತಾ ಇದ್ದಾನೆ. ಆಗ ಭಗವಂತ ಹೇಳುತ್ತಾನೆ, ಅರ್ಜುನ ಯೋಚನೆ ಮಾಡಬೇಡ, ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಈ ಅವಸ್ಥಿತಾ ಪ್ರತ್ಯನೀಕೇಶು ಯೋಧಾಃ. ಇದರೊಳಗೆ ನಾನು ಕಾಲನಾಗಿ ಬಂದಿದ್ದೇನೆ. ಈಗ ಕಲ ಕಾಮಧೇನು ಅಂತ ಒಂದು ಧಾತು, ಕಲು ಜ್ಞಾನೇ, ಕಲು ಬಂಧನೆ, ಹೀಗೆಲ್ಲ ಅರ್ಥ ಉಂಟು ಸಂಸ್ಕೃತದಲ್ಲಿ. ಕಾಲ ಶಬ್ದಕ್ಕೆ ತುಂಬಾ ಅರ್ಥಗಳುಂಟು. ಕಲು ಬಂಧನ, ಬಂಧನ ಮಾಡುತ್ತೆ ಅದಕ್ಕೆ ಕಾಲ ಅಂತ ಭಗವಂತನ ಹೆಸರು. ನಮಗೆ ಟೈಮ್ ಫ್ಯಾಕ್ಟರ್ ಇರುತ್ತೆ, ನಿರ್ಬಂಧ ಇರುತ್ತೆ ನೋಡಿ, ಅಷ್ಟೊತ್ತಿಗೆ ಅಂತ ಹೇಳುತ್ತೆ ಅಷ್ಟೊತ್ತಿಗೆ, ಅದು ಬಂಧನ. ಅದು ಒಂದು ಓ ಟೈಮ್ ಇಲ್ಲ ಅಂತ ಹೇಳ್ತಾನೆ, ಕಾಲ ಬಂಧಿಸ್ತಾ ಇದೆ ನಮ್ಮನ್ನು, ಅದಕ್ಕೆ ಕಾಲ ಅಂತ ಕರೀತಾರೆ. ಇಡೀ ಜಗತ್ತನ್ನೇ ಭವಪಾಸಿನ ಭಗವಂತ ಬಂಧನೆ ಮಾಡ್ತಾನಲ್ಲ, ಅದಕ್ಕೆ ಅವನಿಗೆ ಕಾಲ ಅಂತ ಹೆಸರು. ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ಕಾಲ ಅಂತ, ವಿಷ್ಣುವಿನ ಹೆಸರು ಅದು ಒಂದು. ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತ, ನಾನು ಕಾಲನಾಗಿದ್ದೇನೆ. ಇನ್ನು ಕಾಮಧೇನು, ಕೆಲವರು ಒಳ್ಳೆ ಕಾಲ ಅಂತ ಕರೀತಾರೆ. ಹಬ್ಬ ಕಾಲ ಬಂದ, ಬೆಳಗಿನ ಕಾಲ ಬಂತ, ಎಷ್ಟು ಮನುಷ್ಯನಿಗೆ ಬೆಳಕಿನ ವಾತಾವರಣ ಕಂಡ ಖುಷಿ ಆಗುತ್ತೆ. ಕಾಮಧೇನು ರಿಸಲ್ಟ್ ಬರ ಕಾಲ, ಊಟದ ಕಾಲ ಅಂತ ಅರ್ಥ ಆಗುತ್ತಲ್ಲ, ಒಳ್ಳೆ ಖುಷಿ ಕೊಡುತ್ತೆ ನಮಗೆ, ಅದು ಕಾಮಧೇನು ಅಂತ ಹೇಳ್ತಾರೆ. ಒಳ್ಳೆ ಮನಸ್ಸಿಗೆ ಆನಂದ ಕೊಡತಕ್ಕಂಥ ಕಾಲ ಅದು. ಅದು ನೋಡಿದ್ರೆ ಕಲ ಕಾಮಧೇನು, ಕಲ ಬಂಧನ, ಕಲ ಜ್ಞಾನ, ನಾನು ಜ್ಞಾನ ಕೊಡುವವನು ನಾನು ಅಂತ ಹೇಳ್ತಾನೆ. ಪರಮಾತ್ಮ ಜ್ಞಾನವನ್ನು ಕೊಡ್ತಾನೆ. ಕಾಲ ಬರಲಿ ಜ್ಞಾನ ಬರುತ್ತೆ ಅಂತಾರಲ್ಲ, ಕಾಲ ಬರೋದು ದೇವರ ಅನುಗ್ರಹ ಮಾಡಿದ್ರೆ ಜ್ಞಾನ ಬರುತ್ತೆ ಅಂತ ಅರ್ಥ. ಬರೀ ಕಾಲ ಬಂದ್ರೆ ಜ್ಞಾನ ಬರೋದಾಗಿದ್ರೆ ಕಾಲವಾದರೂ ಜ್ಞಾನ ಬರೋದಿಲ್ಲ ಕೆಲವರಿಗೆ ಪಾಪ. ಕಾಲ ಬಂದ್ರೆ ಏನು ಜ್ಞಾನ ಬರುತ್ತೆ, ದೇವರ ಅನುಗ್ರಹ ಮಾಡಿದರೆ ಎಂಥ ಜ್ಞಾನ ಬೇಕಾದ್ರೂ ಬರುತ್ತೆ. ಅರ್ಜುನ ಹೇಳ್ತಾನೆ, ನಿನ್ನ ಬಿಟ್ಟರೆ ಯಾರು ಉಳಿಯೋದಿಲ್ಲ, ಅದಕ್ಕೆ ಅರ್ಥ ನೋಡಿದ್ದೇವೆ. ನೀನು ಬಿಟ್ಟರೆ ನಾಲ್ಕಾರು ಜನ ಅಂತ ಅಷ್ಟೇ ಅರ್ಥ. ಕೆಲವು ಪ್ರಶ್ನೆ ಕೇಳಿದರು. ಅರ್ಜುನನಿಗೆ ಕೃಷ್ಣ ಇಷ್ಟರಲ್ಲಿ ಒತ್ಕೊಟ್ಟು ಹೇಳ್ತಾನೆ, ಅವನೊಬ್ಬನಿಗೆ ಗೀತೆ ಬೇಕಾಗಿತ್ತೆ, ಭೀಮಸೇನನಿಗೆ, ಧರ್ಮರಾಜನಿಗೆ, ನಕುಲ ಸಹದೇವರಿಗೆ ಬೇಕಾಗಿದ್ದಿಲ್ಲವೇ ಅಂತ ಪ್ರಶ್ನೆ ಬಂತು. ಅವನೊಬ್ಬನಿಗೆ ಬೇಕಾಗಿತ್ತ ಅಂದರೆ ಅದೊಂದು ಸ್ವಾರಸ್ಯದ ಪ್ರಶ್ನೆ. ಅದು ತುಂಬ ಜನಕ್ಕೆ ಅದು ಒಗಟು ಬಿಡಿಸಲಿಕ್ಕಾಗಿಲ್ಲ, ಯೋಚನೆ ಮಾಡೋ ಅಭ್ಯಾಸ ಜನಕ್ಕಿಲ್ಲ. ಆದ್ರಿಂದಾಗಿನೆ ಕೃಷ್ಣ ಹೇಳಿದ, ಅರ್ಜುನ ಕೇಳಿದ ಅಷ್ಟೇ. ಇದು ಒಳ್ಳೆ ಪ್ರಶ್ನೆ ಇದು. ಭೀಮನಿಗೆ ಬೇಡವ ಗೀತೆ ಹಾಕಿದ್ರೆ, ಭೀಮ ಕೇಳಲಿಲ್ವಲ್ಲ, ಒಂಥರ ವೀಕ್ನೆಸ್ ಆದಾಗಲಿಲ್ಲ ಭೀಮನಿಗೆ, ಭೀಮ ಗೀತೆ ಕೇಳಲಿಲ್ಲ, ಧರ್ಮರಾಜ ಕೇಳಲಿಲ್ಲ, ಇದೇನಿದು ಇಂದು ಹೇಳಿದ್ದೇನೆ. ಧರ್ಮರಾಜನಿಗೆ ಡೌಟ್, ಧರ್ಮರಾಜನೇ ಬರಬೇಕಾಗಿತ್ತು ನ್ಯಾಯವಾಗಿ. ತುಂಬಾ ಮೃದು ಮನಸ್ಸಾರದು ಧರ್ಮರಾಜನು. ಅರ್ಜುನನಿಗೆ ಗಾಬರಿ ಆಗೋದಕ್ಕಿಂತ ಕೃಪಯ ಪರಾಯ ಪರಾಯ ಅವಿಷ್ಟ ಅಂತ ಹೇಳಿ ಧರ್ಮರಾಜನ ಹೇಳಿ ಸರಿ ಹೋಗ್ತಿತ್ತು. ಆತನಿಗೆ ಯಾಕೆ ಪ್ರಶ್ನೆ ಬರಲಿಲ್ಲ? ನೀವು ಕೇಳಿ ಯಾರು ಉತ್ತರ ಕೊಡೋದಿಲ್ಲ, ಅದಕ್ಕೆ ಮಹಾಭಾರತ ನೋಡಿದ್ರೆ ಮಾತ್ರ ಉತ್ತರ ಕೊಡಲಿಕ್ಕೆ ಬರೋದು. ಆ ನಿರ್ಣಯ ನೋಡಬೇಕು, ಮಹಾಭಾರತ ನೋಡಬೇಕು. ಧರ್ಮರಾಜ ಅರ್ಜುನಿಗಿಂತ ಭಾರಿ ಮೃದುವಾದವನು, ಅವನಿಗೆ ಬರಲಿಲ್ಲ. ಈಗ ಯಾಕೆ ಅಂದ್ರೆ ವನವಾಸದಲ್ಲಿದ್ದಾಗ ಒಂದು ವರ್ಷ ವನವಾಸ ಕಳೆದಿರ್ತಾರೆ 12 ವರ್ಷಗಳಲ್ಲಿ. ಆಗ ಭೀಮ ದ್ರೌಪದಿ ಇರುವಂತ ಧರ್ಮರಾಜನಿಗೆ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತ ಕೇಳಬೇಡಿ. ಕೃಷ್ಣ ಏನು ಅರ್ಜುನಿಗೆ ಹೇಳ್ತಾನಲ್ಲ, ಅದನ್ನೇ ಭೀಮಸೇನ ಧರ್ಮರಾಜನಿಗೆ ಹೇಳಿರ್ತಾರೆ. ಇದು ಕೃಷ್ಣ ಗೀತೆ, ಅದು ಭೀಮ ಗೀತೆ. ಅಣ್ಣ ಏನೇ ಕೂತ್ಕೊಂಡು ಬಿಟ್ರೆ ಅರ್ಥ? ಜೀವನಲ್ಲಿ ಕೂತು ವನವಾಸದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀಯಲ್ಲ, ಅಕ್ಷಯ ಪಾತ್ರೆ ಸಿಕ್ತು ಅಂತ ಫಸ್ಟ್ ಕ್ಲಾಸಾಗಿ ಎಲ್ಲರಿಗೂ ಊಟ ಹಾಕೊಂಡು ಕೂತ್ಬಿಟ್ಟಿದ್ದೀಯಾ, ಧರ್ಮರಾಜ ಊಟ ಮಾಡ್ತೇನೆ ಅಂತ ಬಯ್ಯೋದಿಲ್ಲ. ಅದು ಬಲವಂತ ಊಟ ಮಾಡಿಸ್ಬೇಕಾಗಿತ್ತು ಪುಣ್ಯಾತ್ಮ. ಗುಡಿದವ್ರಿಗೆ ಊಟ ಹಾಕ್ಬೇಕಾದ್ರೆ ಅಷ್ಟು ಖುಷಿ ಆತನಿಗೆ, ಹಾಕೊಂಡು ಕೂತಿದ್ದೀಯಲ್ಲ, ಇದಕ್ಕೆ ನನಗೆ ಸಂತೋಷ ಇದೆ ಇಲ್ಲ ಅಂತಲ್ಲ. ರಾಜ ನಿನ್ನ ಕೆಲಸ ಇಷ್ಟೇನಾ ಅಂತ ಕೇಳ್ತಾನೆ. ಇಷ್ಟೇನಾ ನಿನ್ನ ಕೆಲಸ? ಸಾಧ್ಯ ಇಲ್ಲ, ಬಿಡಿಸ್ಕೊಂಡು ಬರಬೇಕು, ನಿಮ್ಮ ರಾಜ್ಯ ಬಿಡಿಸ್ಕೋಬೇಕು ಮೊದಲು. ರಾಜ್ಯ ಬಿಡಿಸ್ಕೊಳ್ಳೋ ಏನು ಪ್ರಯೋಜನ ಇಲ್ಲ. ಯಾರೋ ಹೋಗ್ತಾರೆ ಜೈಲಿಗೆ ಹೋದ್ರೆ ಮಾತಾಡ್ಸಕ್ಕೆ ಹೋಗ್ತಾರೆ, ಕೇಳ್ತಾರೆ ಊಟ ಗೀಟ ಕೊಡ್ತಾರ? ಕೊಡ್ತಾರೆ, ಚೆನ್ನಾಗಿ ಎಲ್ಲ ಚೆನ್ನಾಗಿದೆ ಬಿಡು, ಇಲ್ಲೇ ಇದ್ದು ಬಿಡು, ಒಂದು ಏನು ಮಾಡಬೇಕಾಗಿತ್ತು? ಅದಿಲ್ಲ, ಅದು ಅದೆಲ್ಲ ಏನೇ ಇದ್ರೂ ಟೆಂಪರರಿ, ಹೊರಗೆ ಬರಬೇಕು ಆದಷ್ಟು ಬೇಗ. ನಾವು ವನವಾಸ ಟೆಂಪರರಿ, ಆದಷ್ಟು ಬೇಗ ಹೊರಗೆ ಹೋಗಬೇಕು ನಾವು. ಹೊರಗೆ ದುರ್ಯೋಧನ ವಾಸ ಅಜ್ಜೆ ಇಸ್ಕೋಬೇಕು ನಾವು ಅದನ್ನು. ಅವಾಗ ಯೋಚನೆ ಮಾಡ್ತಾ ಇದ್ದೀಯಾ ಅಂತ ಹೇಳಿದಾಗ ಆಗ ಧರ್ಮರಾಜನ ಶಾಕ್ ಆಯಿತು. ಯಾಕೆ ಅರ್ಜುನ ಬಿಸ್ಮೇಶನ್ ಅದೆಲ್ಲ ಆಗುತ್ತಲ್ಲ, ಏನಾಗುತ್ತೆ ಅದೆಲ್ಲ? ನೀನು ಯಾರು? ರಾಜನೇನೊಬ್ಬ ರಾಜ್ಯಾಗ ಮಾಡಿದ ರಾಜ, ಈ ಕೂತರ ಗತಿ ಏನಾಗುತ್ತೆ ನೋಡಿ. ಅವನು ಬಿಡಿಸ್ಕೊಂಡ್ ಬರಲ್ಲ, ಸರ್ಕಾರ ಕೇಳ್ತಾರೆ ಜನ, ಕಂಡವರು ಕೇಳಿದ್ರೆ ಯಾಕೆ ಬಿಡಿಸ್ಕೊಂಡ್ ಬರಲಿಲ್ಲ ಅವನನ್ನ? ಜವಾಬ್ದಾರಿ ಇದೆ ನಿಮಗೆಲ್ಲ ಕೂಡ. ಜವಾಬ್ದಾರಿ ಇದ್ದಾಗ ಯಾಕೆ ಬಿಡುತ್ತೆ ಅವನು ಕೊಲ್ತಾ ಇಲ್ಲ, ಹೊರಗೆ ಬರ್ತಾ ಇಲ್ಲ ಧರ್ಮರಾಜ ಅಂತ ಹೇಳಿದಾಗ ಆಗ ಧರ್ಮರಾಜನಿಗೆ ಎಚ್ಚರಿಕೆ ಬಂತು. ಓಹೋ, ನಾನು ಮನುಷ್ಯನಾಗಿರೋದು ಬೇರೆ, ರಾಜನಾಗಿರೋದು ಬೇರೆ, ಚಕ್ರವರ್ತಿಯಾಗಿರೋದು ಬೇರೆ, ನನ್ನ ದೊಡ್ಡ ಜವಾಬ್ದಾರಿ ಇದೆ ಎಂದು ಗೊತ್ತಾಗಿ ಭೀಮಸೇನ ನಾನು ತಪ್ಪಾಗಿದೆ ಒಪ್ಪುಗತ್ತೇನೆ, ಏನು ಮಾಡಬೇಕು ನಾನೀಗ, ನಡಿ ಅವನು ಹೊಡೆದು ರಾಜ್ಯ ಕಿತ್ಕೋಬೇಕು, ಜನಗಳಿಗೆ ಕ್ಷೇಮ ಉಂಟು ಮಾಡಬೇಕು ಅಂತ ಹೇಳಿದಾಗ ಒಪ್ತಾನೆ ಭೀಮಸೇನ. ನನ್ನ ಮಾತು ಕೊಟ್ಟಿದ್ದೇನೆ, 12 ವರ್ಷ ವನವಾಸ ಮುಗಿಲಿ, 1 ವರ್ಷ ಅಜ್ಞಾತವಾಸ ಮುಗಿಲಿ, ಆಮೇಲೆ ಖಂಡಿತ ಯುದ್ಧ ಮಾಡಿಯೇ ಮಾಡ್ತೇನೆ ಅಂತ ಭಾಷೆ ಕೊಡ್ತ. ಆ ರೀತಿ ಭಾಷೆ ಕೊಟ್ಟನಲ್ಲ ಅದನ್ನು ಫಾಲೋ ಮಾಡ್ತಿದ್ದಾರೆ, ಅದಕ್ಕೆ ಆತನಿಗೆ ಕೃಪೆ ಬರಲಿಕ್ಕೆ ಹೋಗಲಿಲ್ಲ. ಆದರೆ ಭೀಮಸೇನ ತಯಾರು ಮಾಡಿ ಆಗಿದೆ, ಈಗಾಗಲೇ ಭೀಮಸೇನ ನೇತೃತ್ವದಲ್ಲಿ, ದ್ರೌಪದಿಯ ನೇತೃತ್ವದಲ್ಲಿ ಧರ್ಮರಾಜ ತಯಾರಾಗಿದ್ದಾನಾದ್ರಿಂದ ಆತನಿಗೆ ಸಂಶಯ ಬರಲೇ ಇಲ್ಲ. ಇನ್ಯಾರಿಗೆ ಬರಬೇಕಾಗಿತ್ತು? ಭೀಮಸೇನಿಗೆ. ಆ ತಯಾರು ಮಾಡಿದ್ದ ಭೀಮಸೇನ ಆತನ ಸಂಶಯ ಬರುತ್ತೆ ಈಗ, ಆದರೆ ಭೀಮಸೇನ ಸಂಶಯ ಬರಲೇ ಇಲ್ಲ. ಇನ್ಯಾರಿಗೆ ಬರಬೇಕಾಗಿತ್ತು? ನಕುಲ ಸಹದೇವರಿಗೆ. ಅವ್ರು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ, 3 ಜನ ಅಣ್ಣಂದಿರಿದ್ದಾರೆ, ಹೇಳಿದ ಮಾಡಿದ್ರಾಯ್ತು ಅಂತ ಅಷ್ಟೇ. ಆ ದೊಡ್ಡವ್ರಿಗ ನಮಗೆ ಯಾಕೆ ಯೋಚನೆ ಇದು? ಒಂದು ಇನ್ನೂ ಲೆಟರ್ಸ್ ಬರ್ತಾರೆ ಪರೀಕ್ಷಾ ಅಲ್ಲೊಳಗೆ, ಪೇಪರ್ ಕಲೆಕ್ಟ್ ಮಾಡಿ ಕೊಟ್ಟು ಹೋಗ್ಬಿಡ್ತಾರೆ ಕಡೆಗೆ, ಪೇಪರ್ ಏನಾಗುತ್ತೆ ನೋಡ್ಕೊಂಡು ನೋಡೋದಿಲ್ಲ, ಪ್ರಿನ್ಸಿಪಾಲ್ ಅಡೇ ಬಾರ ಏನಾರು ಮಾಡ್ಕೊಂಡು ನಮ್ಗಂಟೇನು ಅಂತ ಹೇಳ್ತಾ. ತಮ್ಮ ಜವಾಬ್ದಾರಿ ಮೂರೋಗುತ್ತೆ ಅಷ್ಟೇ, ಯಾವಾಗ ಕಳಿಸ್ತೀರಿ ಪ್ಯಾಕ್ ಮಾಡಿ ನಾವು ಇಲ್ಲೇ ಏನು ಕೆಲಸ, ತಮ್ಮ ಕೆಲಸ ಎಷ್ಟು ಅಷ್ಟೇ. ಅಣ್ಣಂದ್ರೆ 3 ಜನ ಹ್ಯಾಂಗ್ ಮಾಡ್ತಾರೋ ಮಾಡಿದ್ರೆ ಆಯ್ತಲ್ಲ, ಅವ್ರಿಗೆ ಗೊಂದಲ ಇಲ್ಲ. ಈ ಬದ್ದೆ ಗೊಂದಲ ಸಿಕ್ಕ ಅರ್ಜುನ ಮಾತ್ರ, ಅರ್ಜುನನ ಹೇಳಬೇಕಾಯ್ತೇ ಹೊರತು ಇಲ್ಲಿ ಬೇಕಿರಲಿಲ್ಲ. ಈ ಅನಾಲಿಸಿಸ್ ಗೊತ್ತಾದರೆ ಕೃಷ್ಣ ಭೀಮರ ಸಂಬಂಧ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೆ ಪಾಂಡವಾನಾಂ ಧನಂಜಯ, ಭೀಮಸೇನ ಬೆಸ್ಟ್, ನೆಕ್ಸ್ಟ್ ಧನಂಜಯ. ಭೀಮಸೇನೆ ಭಗವದ್ಗೀತೆ ಬೇಕಾಗಲೇ ಇಲ್ಲ, ದುರ್ಯೋಧನಗಳು ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಪರ್ಯಾಪ್ತಂತಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತ, ಅದಕ್ಕೆರಡರ್ಥ. ಭೀಮಸೇನಿಗೆ ನಮ್ಮನ್ನು ಹೊಡೆದು ಹೊಡೆದು ಕೊಲ್ಲೋ ಶಕ್ತಿ ಇದೆ, ಮತ್ತು ನಮ್ಮನ್ನು ನೋಡಿ ಕೃಪೆಗೀತೆ ಹೊಂದತಕ್ಕಂಥ ಅಳುಕು ಮನಸ್ಸು ಆತನಿಗಿಲ್ಲ, ಎರಡರ್ಥ ಇದೆ ಅದರೊಳಗೆ. ಭೀಮಸೇನ ಕಾಪಾಡಲಿಕ್ಕೆ ಹೋದರೆ ಆತನಿಗೆ ಅಳುಕಿಲ್ಲ, ಭಯ ಇಲ್ಲ, ಅವನು ಹೊಡೆದೇ ಹೊಡಿತಾನೆ. ಆದ್ರಿಂದ ಭೀಮನಿಗೆ ಬೇಕಾಗಲಿಲ್ಲ, ಭೀಮನಿಗೆ ಗೀತೆ ಬೇಕಾಗಲಿಲ್ಲ. ಭೀಮ ಮಾತಾಡಿದ್ದೇ ಭೀಮಗೀತೆಯಾಯಿತು, ಭೀಮ ಮಾತಾಡಿದ್ದೇ ಭೀಮಗೀತೆಯಾಯಿತು, ಕೃಷ್ಣ ಹೇಳಿದ್ದು ಕೃಷ್ಣಗೀತೆಯಾಯಿತು. ಅವರಿಬ್ಬರಲ್ಲಿ ಅಂಥ ಒಂದು ಹನುಮಾನ ಮತವೇ ಹರಿಯ ಮತವೋ, ಹರಿಯ ಮತವೇ ಹನುಮಾನ ಮತವೋ, ಇಬ್ಬರದ್ದು ಒಂದೇ ಗೀತೆಯಾಯಿತು. ಆದರೆ ಅರ್ಜುನಿಗೆ ಹೇಳಬೇಕಾದ ಪ್ರಸಂಗ ಇಷ್ಟೇ. ಅನೇಕರು ಅದಕ್ಕೆ ಪ್ರಶ್ನೆ ಕೇಳೋರಿದ್ದಾರೆ, ಭೀಮನ ಬಗ್ಗೆ ಅಷ್ಟು ಹೇಳ್ತೀರಲ್ರಿ, ಗೀತೆನೇ ಕೇಳಿಲ್ಲ ಭೀಮಸೇನ ಅಂತ ಕೇಳಿದ್ರೆ ಏನು ಮಾಡಬೇಕು ಅದಕ್ಕೆ? ಅದೇ ಉತ್ತರ. ಏನ್ರಿ ಅಷ್ಟೆಲ್ಲ ಹೇಳ್ತೀರಲ್ಲ ನೀವು, ನೀವು ಅಷ್ಟು ಆರೋಗ್ಯ ಸರಿ ಇದೆ ಅಂತ ಹೇಳ್ತೀರಲ್ಲ, ಆಸ್ಪತ್ರೆಯಲ್ಲಿ ನಿಮಗೆ ನಂಬರ್ 1 ವಾರ್ಡ್ ಸಿಕ್ಕಿತ್ತಾ ಎಂದಾದ್ರು ಅಂತ ಕೇಳಿದರೆ ಸಿಕ್ಕಿದ್ದಿಲ್ಲ ಪಾಪ ಅಂದ್ರೆ, ರೋಗನೇ ಬಂದಿಲ್ಲ ಪಾಪ, ಅಲ್ಲೇ ಚಿಕ್ಕೋಕ್ ಹೋಗಿ ಬಂದೆ ಅವನು. ಯಾರಪ್ಪ, ನಮ್ಮ ಜನಕ್ಕೆ ಅದೊಂದು ಕಾಂಪಿಟೇಷನ್ ಬಂದಿಲ್ಲ ಅಷ್ಟೇ. ಟಿವಿ ತಗೊಂಡ್ರು ಟಿವಿ ತಗೊಳ್ತಾರೆ, ಕಾರ್ ತಗೊಂಡ್ರು ಕಾರ್ ತಗೊಳ್ತಾರೆ, ಫ್ರಿಜ್ ತಗೊಂಡ್ರು ಫ್ರಿಜ್ ತಗೋತಾರೆ, ಆಸ್ಪತ್ರೆ ಸೇರು ತಾವು ಆಸ್ಪತ್ರೆ ಸೇರೋ ಪೈಕಿ, ನಾನು ಆಸ್ಪತ್ರೆ ಸೇರ್ತಾರೆ, ಅದೇ ವಾರ್ಡ್ಗೆ ಹೋಗ್ತೇನೆ, ಏನ್ ಮಾಡ್ಬೇಕಿದೆ? ಹುಚ್ಚುತನ ಅಂತ ಕರೀತಾರೆ. ಭೀಮನಿಗೆ ಸಂಶಯ ಬಂದಿರ್ತಾನೆ ಗೀತೆ ಕೇಳಬೇಕು, ಬಂದೇ ಇಲ್ಲ, ಅದರಿಂದ ಬೇಕಿರಲಿಲ್ಲ. ಅರ್ಜುನಿಗೆ ಬೇಕಾಯ್ತು, ಆದ್ರೆ ಅರ್ಜುನಂತ ಅನಂತರ ಜನಕ್ಕೆ ಬೇಕಾಯ್ತು. ಅದಕ್ಕೆ ಭಗವಂತ ಆದ ಅರ್ಜುನಿಗೆ ಹೇಳಿದ, ನಮಗೆಲ್ಲ ಬೇಕು ಅಂತ ಬರದ, ವೈದ್ಯದೇವಾಸ ರೂಪ ಬರಿತಾ ಇದ್ದಾನೆ, ಅರ್ಜುನಿಗೆ ಬೇಕಿರಲಿಲ್ಲ ಎಂಬ ಸತ್ಯಗೆ ಅಲ್ಲಿ ಉತ್ತರ ಸಿಕ್ಕಿದೆ. ಅರ್ಜುನ ತನ್ನ ಬೇಕು ಅಂತ ಒಪ್ಪಿಕೊಂಡಾಗಿದೆ, ಕೃಷ್ಣ ಹೇಳು ಅಂತಾನೆ ಕೇಳಿಕೊಂಡ. ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢ ಚೇತಾಹ ಯಶ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯ ಸ್ನೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಆ ಪ್ರಾರ್ಥನೆಗೆ ಹೋಗೊಟ್ಟು ಕೃಷ್ಣ ಹೇಳಿ ಈಗ ತೋರಿಸ್ತಾ ಇದ್ದಾನಾದ್ರಿಂದ ಭೀಮನಿಗೆ ಯಾಕಂದ್ರೆ ಪ್ರಶ್ನೆ ಬರಲೇ ಇಲ್ಲ. ಆಗ ನಿಮ್ಮ ಜನ ಉಳ್ಕೋತೀರಿ ಅಂತ ಹೇಳಿದ್ದ. ಅರ್ಜುನ ನೋಡಿದೆಯಲ್ಲ, ರೂಪ ನೋಡಿದೆಯಲ್ಲ, ಅವರೆಲ್ಲ ಬಾಯಲ್ಲಿ ಹೋಗ್ತಾರೆ, ಏನರ್ಥ ಗೊತ್ತಾ? ಎಲ್ಲ ಸತ್ತು ಹೋಗ್ತಾರೆ. ಮತ್ತೆ ಏನ್ ಪ್ರಶ್ನೆ ಕೇಳಿದ್ದಿ? ಅವ್ರು ಕೊಲ್ತೇನೋ, ನಾನೇ ಹೇಳ್ತಾನೋ, ಅವರೇ ಗೆಲ್ತಾರೋ, ಏನೇನೋ ಕೇಳಿದ್ದೀಯಲ್ಲ, ಯೋಚನೆ ಮಾಡಬೇಡ. ಮಯೈ ವೈತೆ ನಿಹತಾಹ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್. ನಾನೇ ಕೊಂದಾಗಿದೆ ಅವರನ್ನೆಲ್ಲ ಕೂಡ, ನಿಮಿತ್ತ ಮಾತ್ರ ಅಷ್ಟೇ, ನಿಮಿತ್ತ ಮಾತ್ರ, ನೀನು ನಿಮಿತ್ತ, ಕೊಲ್ಲೋದು ನಾನು ಅಂತ ಹೇಳಿದ್ದ. ಇದು ಮೊದಲೇ ಹೇಳಿದಂತೆ ವಿಶ್ವದ ಜನತೆಗೆ ಭಗವಂತ ಕೊಟ್ಟ ಸಂದೇಶ. ನಾವು ಹಾಗೆ ಮಾಡೋಣ, ಹೀಗೆ ಮಾಡ್ತೀನಿ, ತಲೆ ಕೆಡಿಸ್ಕೊಳಕ್ ಹೋಗಬೇಡಿ, ದೇವ್ರ ಕೆಲಸ ಮಾಡಿ ಎಲ್ಲ ದೇವರು ಮನಸ್ಸಿಬಿಡ್ತಾನೆ. ನಿಮಿತ್ತ ಮಾತ್ರಂ ಅಷ್ಟೇ, ನಿಮಿತ್ತ ಮಾತ್ರಂ. ಇದು ನಮ್ಗೆ ಅರ್ಥವಾದರೆ ನಮಗೆ ಭಯ ಹೋಗಿಬಿಡುತ್ತೆ. ನಿಮಿತ್ತ ಅಂತ ಹೇಳಿದ್ರೆ ಭಯ ಹೋಗಿಬಿಡುತ್ತೆ, ರೆಸ್ಪಾನ್ಸಿಬಿಲಿಟಿ ಇದೆ. ಮತ್ತೆ ನಿಮಿತ್ತ ಆದ್ರಿಂದ ಜವಾಬ್ದಾರಿ ಇದೆ, ಆದರೆ ಆತ ಮಾಡ್ತಾನಾದ್ರಿಂದ ಭಯ ಪಡಬೇಕಾಗಿಲ್ಲ. ಇದು ಯಾವುದಕ್ಕೆ? ಒಳ್ಳೆ ಕೆಲಸಗಳಿಗೆಲ್ಲ ಪರಮಾತ್ಮರ ರಕ್ಷಣೆ ಸದಾ ಸಿದ್ಧ, ಕೆಟ್ಟ ಕೆಲಸಕ್ಕೆ ಪರಮಾತ್ಮ ಸಹಕಾರ ಕೊಡೋದಿಲ್ಲ, ಆದ್ರಿಂದ ನಾವು ದುಃಖ ಪಡಬೇಕಾಗತ್ತೆ. ಅರ್ಜುನ ನಿಮಿತ್ತ ಮಾತ್ರನಾಗು ಅಂತ ಉಪದೇಶವನ್ನು ಮಾಡಿದ. ಭೀಷ್ಮ ದ್ರೋಣ ಅವರೆಲ್ಲ ಎಂತ ಇರಲಿ, ಆ ಸಮಸ್ಯೆ ಎಷ್ಟು ದೊಡ್ಡದಿರಲಿ, ನನ್ನ ಮೇಲೆ ಭಾರ ಹಾಕಿದರೆ ನಾನು ಗೆಲ್ಲಿಸೇ ಗೆಲ್ಲಿಸ್ತೇನೆ ಹೇಳುತ್ತಾರೆ. ಇದು ಇನ್ನೊಂದು ನಮ್ಮ ಜೀವನದ ಮತ್ತೊಂದು ಮುಖ. ಇದು ನಿಮಿತ್ತ ಮಾಡ್ಕೊಂಡು ಮಾಡೋಣ, ನಮ್ಮ ರೋಲ್ ಇಷ್ಟೇ ಅಂತ ತಿಳ್ಕೊಳ್ಳೋದು ಒಂದು. ಅಡ್ಡಿ ಆತಂಕಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾರೆ. ತಲೆ ಕೆಡಿಸಿಕೊಳ್ಳೋಕೆ ಹೋಗಬೇಡಿ. ದೇವರು ಮಾಡಿಸ್ಲಿಕ್ಕೆ ಕೊಟ್ಟರೆ ಯಾವ ಅಡ್ಡಿ ಆತಂಕ ಏನು ಮಾಡುತ್ತೆ? ಇಚ್ಛಾವರ್ಣಿಗಳಾದ ಭೀಷ್ಮರು ಏನು ಮಾಡಿದರು? ಗುರುಗಳಾದ ದ್ರೋಣರು ಏನು ಮಾಡಿದರು? ಶಕ್ತಿಯಾಗಿ ಸಹಿತ ಕರ್ಣ ಏನು ಮಾಡಿದ? ತಂದೆಯವರ ಜಯದ್ರಥ ಏನು ಮಾಡಿದ? ಏರು ಎಲ್ಲ ಹೋಗ್ಬಿಟ್ಟವ್ರೆ. ಅಂದರೆ ದೇವರು ಅನುಗ್ರಹ ಮಾಡಕ್ಕೆ ಹೊರಟ್ರೆ ನಮಗೆ ಎಂಥ ಅಡ್ಡಿ ಆತಂಕನೂ ಬರೋದೇ ಇಲ್ಲ. ಈ ವಿಶ್ವಾಸದ ಕೊರತೆ ನಮ್ಮನ್ನು ಕಾಡ್ತಿರೋದು. ನಮಗಿದು ಗೊತ್ತಿಲ್ಲ. ಜನಕ್ಕೆ ತುಂಬಾ ಜನ ಕೊರಗ್ತಾರೆ, ಜೀವನ ಪೂರ್ತಿ ದುಃಖ ಪಟ್ಟೇ ಸಾಯ್ತಾರೆ. ಸಾಯ್ಲಕ್ಕೆ ದುಃಖ ಪಡ್ಲಿಕ್ಕೆ ಹೋಗ್ಬೇಡಿ. ನಮಗೇನು ದೇವರು ಕೊಟ್ಟಿದ್ದಾನಲ್ಲ ಅದ್ರ ನೆಮ್ಮದಿಯಿಂದ ಬದುಕೋದನ್ನು ಕರಿಬೇಕು ಅಷ್ಟೇ. ದೇವರು ನಮ್ಮನ್ನು ಕಾಪಾಡಿಯೇ ಕಾಪಾಡ್ತಾ ವಿಶ್ವಾಸ ನಮಗಿರಬೇಕು. ಅವಾಗ ಖಂಡಿತ ಒಳ್ಳೇದಾಗತ್ತೆ ಎಂದು ದೇವರು ಕೈ. ಅದು ಕನಕದಾಸರ ಮಾತು ಕೇಳಿ, ತಲ್ಲಣಿಸದಿರು ಖಂಡ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಏನು ಉಪಶ ವೇದ ಉಪಶದ ಸಾರವನ್ನೆಲ್ಲ ಹಾಡಿಬಿಟ್ಟಿದ್ದಾರೆ. ತಲ್ಲಣಿಸದಿರು, ತಲ್ಲಣ ಅನ್ಬೋದು ಎಷ್ಟು ಒಳ್ಳೆ ಪದ ಅದು. ತಲ್ಲಣ ಏನು ಮೈಂಡಲ್ಲಿ ಪೂರ್ತಿ ಮನುಷ್ಯ ಕುಸಿತ ಹೋಗಿಬಿಡ್ತಾರೆ, ಹಾಗಾಗಬೇಡ ಅಂತ ಹೇಳುತ್ತಾರೆ. ತಾಳು ಮನವೇ, ಸ್ವಲ್ಪ ಇರು ತಾಳು, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ದೇವರಿಗೆ ಜಾತಿ ಕೋಮು ಅವೆಲ್ಲ ಇಲ್ಲ. ದೇವರು ಸರ್ವಸ್ವಿಶ್ವ ಸ್ವಾಮಿ ಅವನು ಭಗವಂತ. ತಾನು ಹೇಳಿದ ಕೇಳಿದ ಎಲ್ಲರನ್ನೂ ಉದ್ಧಾರ ಮಾಡ್ತಾನೆ. ಇದು ಧರ್ಮದ ಮೂಲಭೂತ ತಳಹದಿ ಇರೋದಲ್ಲಿ. ಒಂದು ಕೋಮಿಗೆ ಧರ್ಮ ಅಂತ ಮನುಷ್ಯ ಹೇಳಿ ಹೇಳಿ ಮನುಷ್ಯ ಹಾಳಾಗ್ತಿದ್ದಾರೆ. ಕೋಮಿಗೆ ಧರ್ಮ ಅಲ್ಲ, ಇಡೀ ಜನತೆಗೆ ಧರ್ಮ ಇರೋದು. ದೇವರು ಒಂದು ವ್ಯಕ್ತಿಗೆ ಸೀಮಿತನಲ್ಲ, ವಿಶ್ವಕ್ಕೆ ಸೀಮಿತ, ವಿಶ್ವಕ್ಕೆ ವ್ಯಾಪ್ತನಾದವನು ಭಗವಂತ. ಇದು ನಮಗೆ ಅರ್ಥವಾದರೆ ಭಗವಂತ ಸಾರ್ವಜನಿಕವಾಗಿ ಆ ಪೂಜೆಗೊಳ್ಳುತ್ತಾನೆ. ಕ್ರಮದಲ್ಲಿ ವ್ಯತ್ಯಾಸ ಇದೆ ಅಷ್ಟೇ. ಯೂನಿವರ್ಸಿಟಿ ಎಲ್ಲ ಕೋರ್ಸ್ ಕಂಡಕ್ಟ್ ಮಾಡುತ್ತೆ, ಸಿಲೆಬಸ್ ಚೇಂಜ್ ಇರುತ್ತೆ ಅಷ್ಟೇ ಹೊರತು ಯೂನಿವರ್ಸಿಟಿ ಎಲ್ಲನೂ ಕಂಡಕ್ಟ್ ಮಾಡುತ್ತೆ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಏನೇ ಆಗಿರಲಿ, ಒಳ್ಳೇನಾಗಬೇಕು ಅಂತ ಹೊರಟಿದ್ದೀಯಾ, ದೇವರ ದಯೆ ಬೇಕೋ ನಿನಗೆ, ದೇವರು ಹೇಳುತ್ತಾನೆ. ಮುಂದೆ ಬರುತ್ತೆ 18ನೇ ಅಧ್ಯಾಯದೊಳಗೆ, ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಿದ್ಧಿಂ ವಿಂದತಿ ಮಾನವ. ನಾನು ಹೇಳಿದ ಕೆಲಸ ಮಾಡಿ ನಿಮಗೆ ಸಿದ್ಧಿ ಖಚಿತವಾದದ್ದು, ಭಗವಂತನ ಆಶ್ವಾಸನೆ. ಇದು ನಮಗೆ ಗೊತ್ತಾದ್ರೆ ಮನುಷ್ಯ ಯಾಕೆ ದುಃಖ ಪಡಬೇಕು? ನಮಗೆ ಆಗುತ್ತೋ ಇಲ್ಲೋ, ಆಗುತ್ತೋ ಇಲ್ಲ, ನಾವು ಮಾಡಿದವರು ಆಗುತ್ತೋ ಇಲ್ಲ, ದೇವರು ಮಾಡಿಸ್ತಾನೆ, ಮತ್ತೆ ಯೋಚನೆ ಮಾಡಬೇಕು. ದೇವರು ಮಾಡಿಸ್ತಾನೆ, ಯಾರೋ ಮಾಡಿಸ್ತಾರೆ ಅಂತ ನಿಮ್ಗೆ ವಿಶ್ವಾಸ ಇರುತ್ತಲ್ಲ, ದೇವರು ಮಾಡಿಸ್ತಾರೆ ಅಂದ್ರೆ ಮತ್ತೆ ಯೋಚನೆ ಮಾಡಬೇಕು. ಈ ಮಧ್ಯೆ ದೇವರು ಮಾಡಿಸ್ತಾನೆ ಅನ್ನೋ ಭಾವನೆ, ದೇವರು ಅಂದ್ರೆ ಸರ್ವತಂತ್ರ ಸ್ವತಂತ್ರ, ಸರ್ವತಂತ್ರ ಸ್ವತಂತ್ರ, ಸರ್ವಶಕ್ತ ಸರ್ವಜ್ಞ. ಅವನಿಗೇನು ಅಡ್ಡಿ ಆತಂಕ ಇದೆ? ಆದ್ರಿಂದ ಅದಕ್ಕೆ ಹೇಳ್ತಾರೆ, ಅಹಂ ಅಂದ್ರೆ ಸೋಲ್ತೇವೆ, ನಾಹಂ ಅಂದ್ರೆ ಗೆಲ್ತೇವೆ. ನಾಹಂಕರ್ತ ಹರಿಹ್ಕರ್ತ ತತ್ಪೂಜಾ ಕರ್ಮ ಚಾಖಿಲಂ. ಈ ಮಾತನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಸಹ ಭಗವದ್ ಆರಾಧನೆಗೆ ಸಿದ್ಧರಾಗಲಿಕ್ಕೆ ಈ ಮಾತು. ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್, ನೀನು ಸವ್ಯ ಸಾಚಿ, ನಿನಗೆ ಯಾಕೆ ಭಯ ಅಂತ ಹೇಳುತ್ತಾ ನಾವು ಸವ್ಯ ಸಾಚಿಗಳಾಗಲು ಪ್ರಯತ್ನ ಪಡಬೇಕು. ಎಷ್ಟರ ಮಟ್ಟಿಗೆ? ನಮ್ಮ ಶಕ್ತಿ ಇದ್ದಷ್ಟು. ಅಂದ್ರೆ ಏನಾದರೂ ಸರಿಯೇ, ದೇವರ ಕೆಲಸ ಆದ್ರೆ ಮುಂದೆ ನುಗ್ಗಲೇಬೇಕು. ಆಫೀಸ್ ಕೆಲಸದಲ್ಲಿ ಹೇಗೆ ಹೋಗ್ತಾನೆ ನೋಡಿ, ಬೆಳಿಗ್ಗೆ 5 ಗಂಟೆಗೆ 4 ಗಂಟೆಗೆ ದೂಡ್ತಾ ಇರ್ತಾರೆ. ಏನೇ ಇಷ್ಟು ಬೇಗ ಹೋಗ್ತೀವಿ, ಚಳಿಯಲ್ಲ ಆಫೀಸ್ ಸ್ವಾಮಿ ಅಂತ ಹೇಳ್ತಾನೆ. ಹಾಗಿದ್ರೆ ಹೋಗು ಅಂತಾರೆ. ಅದು ಬೇಡ ಅಂಬೋದನ್ನು ಸಿಕ್ಕಿಲ್ಲ, ಪುಣ್ಯಕ್ಕೆ ಬಂದಿಲ್ಲ, ದರಿದ್ರ ಆಫೀಸ್ ಬೇಡ ಅಂತ ಕೇಳಿದ್ರೆ ಮಣ್ಣು ತಿನ್ನಲ್ಲ ಅಂತ ಕೇಳ್ತಾನೆ ಅಷ್ಟೇ. ಆಫೀಸ್ ಕೆಲಸ ಹೋಗು. ಆಫೀಸ್ ಕೆಲಸ 4 ಗಂಟೆಗೆ ಎದ್ದು ಹೋಗೋದಾದ್ರೆ ದೇವ್ ಪೂಜೆ ಯಾಕೆ ಕೇಳಬಾರ್ದಾಗಿದ್ರೆ? ಸ್ವಾಮಿ ಆಫೀಸ್ ಕೆಲಸ, ದೇವರ ಕೆಲಸ ಇನ್ನೂ ಜೋರ ಆಗಿದೆ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕನೇ ಕೆಲಸ ಇದು. ಕಷ್ಟ ಹೇಳ್ತಾನೆ. ಇವತ್ತು 99 ಪಾಲು ಜನ ಸಂಧ್ಯಾವನೆ ಮಾಡೋದಿಲ್ಲ, ಮಾಡಲು 99 ಪಾಲು ಜನ ಸೂರ್ಯ ಹುಟ್ಟಿ ಎಬ್ಬಿಸಿದ ಮೇಲೆ ಇವರು ಮಾಡೋದು, ಮೊದಲೇ ಮಾಡೋದಿಲ್ಲ. ಸೂರ್ಯೋದಯ ಆದ್ಮೇಲೆ ಸಂಧ್ಯಾವನೆ ಪ್ರಾರಂಭ. ಯಾವ ಲೆಕ್ಕ ಇದು? ಒಂದು ರಥ ಹೋದ್ಮೇಲೆ ಎಳೆಯಕ್ಕೆ ಹೋದ್ರೆ ಯಾವ ಹಾಗೆ ರಥ ಹೋದ್ ನಿಲ್ಲಿಸ್ಬಿಟ್ಟಿರ್ತಾರೆ, ಹಾಗೆ ಎಳೆಯಕ್ಕೆ ಕೈ ಹಾಕೋದು ಏನ್ ಪ್ರಯೋಜನ? ಅದರಿಂದ ಸಕಾಲಕ್ಕೆ ಮಾಡೋದಕ್ಕೆ ಬುದ್ಧಿ ನಮಗೆ ಯಾಕಿಲ್ಲ ಅಂದ್ರೆ ಸೋಮಾರಿತನ. ಆದ್ರೆ ಆಫೀಸ್ಗೆ ಯಾಕೆ ಸೋಮಾರಿತನ ಮಾಡೋದಿಲ್ಲ? ಡಿಸ್ಮಿಸ್ ಮಾಡ್ತಾನೆ ಅವನು. ನಮಗಿದು ಗೊತ್ತಿಲ್ಲ, ಆದ್ರಿಂದ ಹೋಗ್ತೇವೆ. ಇವತ್ತು ಗೊತ್ತಿಲ್ಲ, ಸೂರ್ಯೋದಯ ಸೂರ್ಯಾಸ್ತ ಏನ್ ತಿಳ್ಕೊಂಡಿದ್ದೀರಿ? ನಮ್ಮ ಆಯುರ್ಮಾನವನ್ನ ತೆಗೆದುಹಾಕ್ತಾರೆ ಅಂತ ಹೇಳ್ತಾರೆ. ಒನ್ ಡೇ ಕ್ಲೋಸ್ ಅಂತ ಪೇಪರ್ ಹಾಡಿ ತಿರುಗಿಸಿದ್ರೆ ಹಾಗೆ ಹಾಕಿ, ಒಂದ್ ದಿವಸ ತಿರುಗಿತು, 2 ದಿವಸ ತಿರುಗಿತು, ಆಯುಷ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಡೇ ಬೈ ಡೇ ನಾವು ಮೃತ್ಯುವಿಗೆ ಒಂದು ಸ್ಟೆಪ್ ಹತ್ರ ಹೋಗ್ತಾ ಹೋಗ್ತೇವೆ. ನಿನ್ನೆಗಿಂತ ಇವತ್ತಾಗಲೇ ಒಂದ್ ದಿವಸ ಹತ್ರ ಆಗಿದ್ದೇವೆ, ಈಗಾಗಲೇ ನಾಳೆ ಇನ್ನೊಂದ್ ದಿವಸ ಹತ್ರ ಆಗ್ತೇವೆ. ನಿಯರ್ ಟು ದಿ ಡೆತ್ ಆಗ್ಲೇ, ನಿಯರ್ ಟು ದಿ ಡೆತ್ ಅಂದಮೇಲೆ ಅದಕ್ಕೆ ಆದಿತ್ಯ ಅಂತ ಸೂರ್ಯನಿಗೆ ಹೆಸರು. ಆದಿತ್ಯ ಅಂತ ಕರೀತಾರೆ. ಆಯುಹು ಆದಾಯ ಯಾತಿ ಇತಿ ಆದಿತ್ಯ ಅಂತ ಹೆಸರು. ನಮ್ಮ ಆಯುಷ್ಯವನ್ನೇ ಹೀರ್ಕೊಂಡು ಹೋಗ್ತಾನೆ ಅಂತ ಸೂರ್ಯ. ಅವನಿಗೆ ನಾವು ಅರ್ಘ್ಯ ಕೊಟ್ರೆ ಎಷ್ಟು ಅನುಗ್ರಹ ಮಾಡ್ತಾನೆ ಲೆಕ್ಕ ಹಾಕಿ. ಇನ್ಚಾರ್ಜ್ ಆತ, ಆಯುಷ್ಯದ ಅಭಿಮಾನಿ ದೇವತೆಯಾದ್ರಿಂದ ವಿಶೇಷವಾಗಿ ನಾವು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಸೂರ್ಯಾರ್ಘ್ಯವನ್ನು ಕೊಟ್ರೆ ಆರೋಗ್ಯ ಆಯುಷ್ಯ ಎರಡು ಸರಿ ಹೋಗುತ್ತೆ ನಮಗಾಗ. ಅಂದು ಬಿಟ್ರೆ ಚೆಕಿಂಗ್ ಆಫೀಸರ್ ಬರೋದು ಬೇರೆ, ಕ್ಯಾಶುವಲ್ ವಿಸಿಟ್ ಬೇರೆ. ಇನ್ಸ್ಪೆಕ್ಷನ್ ಬಂದಾಗ ಆಕ್ಸಿಡೆಂಟ್ ಆದ್ರೆ ಹಾಗೆ ಹಾಕಿ. ಸೂರ್ಯ ಡೈಲಿ ಇನ್ಸ್ಪೆಕ್ಟ್ ಮಾಡ್ತಾರಂತೆ, ಬೆಳಿಗ್ಗೆ ಒಂದು ಸಾಯಂಕಾಲ ಇನ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತಾನಂತೆ. ಆ ಕಾಲಕ್ಕೆ ಇವನು ಬೆಳಿಗ್ಗೆ ಎದ್ದಿರೋದೆಲ್ಲ ಸಾಯಂಕಾಲ ಮನೆ ಬಂದಿರೋದಿಲ್ಲ, ಸಂಧ್ಯಾನೆಯಲ್ಲಿ ಬಂದಿರುತ್ತಾಗಿದ್ರೆ ಬೆಳಿಗ್ಗೆ ಸಾಯಂಕಾಲ ಸಿನಿಮಾ ಥಿಯೇಟರ್ ಬೆಳಿಗ್ಗೆ ಹಾಸಿಗೆ. ಅಂದಮೇಲೆ ದೇವ್ರು ಹೇಗೆ ಒಲಿತಾನೆ ಇವನಿಗೆ? ಅಷ್ಟೊತ್ತು ಎದ್ದು ನಿಂತಿರ್ಬೇಕು. ಗೆಸ್ಟ್ ಬರ್ಬೇಕಾದ್ರೆ ಹಾಲು ಹೇಳ್ಕೊಂಡು ನಿಂತಿರ್ತಾರಲ್ಲ, ಯಾರೋ ಗೆಸ್ಟ್ ಬರ್ಬೇಕಾದ್ರೆ ಇಷ್ಟು ಮಾಡ್ತಿರಲ್ಲ. ಇಡೀ ವಿಶ್ವಕ್ಕೆ ಒಬ್ಬನೇ ಒಬ್ಬ ಸೂರ್ಯ ಹೇಗೆ ಬರ್ತಾನೆ ಲೆಕ್ಕ ಹಾಕಿ. ಎಷ್ಟು ಬೆಳಕು ದೇವರಿಟ್ಟ ದೀಪ ಇಟ್ಟು ಯಾರ್ಯಾರು ಇಡ್ಲಕ್ಕಾಗಿದೆಯಾ, ಇಷ್ಟಕ್ಕೆ ಎಷ್ಟು ದೀಪ ಬೇಕಾಗಿದೆ ಲೆಕ್ಕ ಹಾಕಿರೋಣಂತೆ. ಇಷ್ಟಾದ್ರೂ ಕ್ಲಾರಿಟಿ ಇರೋದಿಲ್ಲ, ಇಷ್ಟು ದೀಪ ಹಾಕಿದ್ರೂ ಕ್ಲಾರಿಟಿ ಇರೋದಿಲ್ಲ. ಸಮಾರಂಭದಲ್ಲಿ ಎಷ್ಟೆಷ್ಟು ಬೆಳೆದಿರ್ತಾರೆ, ಕ್ಲಾರಿಟಿ ಇರೋದಿಲ್ಲ. ಆದ್ರೆ ಒಬ್ಬ ಸೂರ್ಯನ ಪರಮಾತ್ಮ ಇಟ್ಟ ವಿಶ್ವಕ್ಕೆ ಬೆಳಕು ಕೊಡ್ತಾರೆ. ಏನ್ ಮ್ಯಾಜಿಕ್ ಪರಮಾತ್ಮನ ಮ್ಯಾಜಿಕ್, ನಾನು ಮಾಡಂತೆ ಮಾಡಿ ನೋಡೋಣಂತೆ. ಮನೆಯೊಳಗೆ 10 ದೀಪ ಇಟ್ಟರು ಡಲ್ ಆಗಿರುತ್ತೆ, ಮನೆಯೊಳಗೆ ಹಾಲು ಬಿಟ್ಬಿಡಿ, ಮನೆಯೊಳಗೆ ಇಲ್ಲಕ್ಕಾಗೋದಿಲ್ಲ. ವಿಶ್ವಕ್ಕೆ ಪರಮಾತ್ಮ ಸೂರ್ಯನ ಹ್ಯಾಕ್ ಫಿಕ್ಸ್ ಮಾಡಿ ಸ್ವಲ್ಪ ಹತ್ರ ಬಿಟ್ಟಿದ್ರೆ ಸುಟ್ಟು ಹೋಗ್ತಿದ್ದ ಮನುಷ್ಯ. ಈಗಲೇ 44-45 ಬಂದಾಂದ್ರೆ ಉರಿದೋಗ್ಬಿಡ್ತಾನೆ. ಸ್ವಲ್ಪ ಹತ್ರ ಇಟ್ಟಿದ್ರೆ ಗತಿ ಏನಾಗ, ಸ್ವಲ್ಪ ದೂರ ಇಟ್ಟಿದ್ರೆ ಎಷ್ಟೋ ಕೆಲಸ ಆಗ್ತದೆ. ಈ ಚಳಿ ಒದ್ದಾಡ್ತಾರೆ, ಸ್ವಲ್ಪ ದೂರ ಇದ್ರೆ ಗತಿ ಏನಾಗ್ತಿತ್ತಾಗ. ಚಳಿಗೂ ಕಷ್ಟ, ಬಿಸಿಲಿಗೂ ಕಷ್ಟ, ಹೇಗೆ ಬ್ಯಾಲೆನ್ಸ್ ಮಾಡಿದ್ದಾರೆ ಪರಮಾತ್ಮ. ಕರಾರವಕ ಹೇಗೆ ಸೂರ್ಯ ಮೂವ್ ಆಗ್ತಾನೆ, ಇದು ಅರ್ಥ ಮಾಡಿಕೊಂಡ್ರೆ ಅಂಥ ಪರಮಾತ್ಮನ ಸೇವೆ ಸಲ್ಲಿಸ ನಮ್ಮ ಮುಖ್ಯ ಕರ್ತವ್ಯ ಅಲ್ವೇ. ನಾವು ದೊಡ್ಡ ಗಾಬರಿ ಆಗಬೇಡಿ, ನಿಮಿತ್ತ ಮಾತ್ರ ಸವಭವ ಸವ್ಯ ಸಾಚಿನ್. ಅರ್ಜುನಿಗೆ ಅರ್ಥವಾಯಿತು, ಕೃಷ್ಣ ಹೌದು, ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾಳು ದಿಶೋಧವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಹ. ನೀ ಹೇಳಿದ್ದೆಲ್ಲ ಒಪ್ಪಿಕೊಂಡೆ, ನಾನು ಅನುಭವಿಸಿ ಹೇಳ್ತಾ ಇದ್ದೇನೆ. ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಶರಣಾಗ್ತಾ ಇದ್ದಾರೆ, ದಸರು ದಿಕ್ಕೆಟ್ಟು ಓಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ತ್ವಮಾದಿ ದೇವಃ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪ ವಾಯುರು ಯಮೋಗ್ನಿಃ ವರುಣಶ್ಚ ಶಂಖಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೆಸ್ತು ಸಹಸ್ರ ಕೃತ್ವಃ ಪುರಶ್ಚ ಭೂಯೋಪಿ ನಮೋ ನಮಸ್ತೆ. ಎಷ್ಟು ಭಕ್ತಿಯಿಂದ ಸ್ತೋತ್ರ ಮಾಡ್ತಾನೆ. ನಮೋ ನಮಸ್ತೆಸ್ತು ಸಹಸ್ರ ಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ನಮಃ ಪುರಸ್ತಾತಥ ಪೃಷ್ಠತಸ್ತೆ ನಮೋಸ್ತುತೆ ಸರ್ವತ ಏವ ಸರ್ವ ನಮಃ ನಮಃ ನಮಃ. ಭೀಷ್ಮರಗ ಕೃಷ್ಣನ ಮುಂದೆ ಭೀಷ್ಮರು ಮಲಗಿ ಹೇಳಿದ್ರು, ವಿಷ್ಣು ಸಹಸ್ರನಾಮ ಆಯಿತು. ಅರ್ಜುನ ನೋಡಿಕೊಂಡು ನಿಂತು ಹೇಳ್ತಾ ಇದ್ದಾನೆ, ಭಗವದ್ಗೀತೆಯ ಸ್ತೋತ್ರ ಇದು, ಅದು ಕೃಷ್ಣ ಸ್ತೋತ್ರ, ಇದು ಕೃಷ್ಣ ಸ್ತೋತ್ರನೇ. ಮತ್ತು ಸಹಸ್ರನಾಮ ಕುರುಕ್ಷೇತ್ರದಲ್ಲೇ ಬಂತು, ಭಗವದ್ಗೀತೆಯಲ್ಲಿ ಕುರುಕ್ಷೇತ್ರದಲ್ಲೇ ನಡೀತು, ಎರಡು ಕುರುಕ್ಷೇತ್ರದಲ್ಲೇ ಬಂದಂತಹ ಕೃತಿಗಳು. ಕೃಷ್ಣನ ಬಾಯಿಯಿಂದ ಗೀತೆ, ಭೀಷ್ಮರ ಬಾಯಿಯಿಂದ ವಿಷ್ಣು ಸಹಸ್ರನಾಮ, ಇಲ್ಲಿ ಅರ್ಜುನನ ಬಾಯಿಯಿಂದ ಭಗವಂತನ ಸ್ತೋತ್ರ ಇತ್ತು. ವಾಯು ಯಮ ವರುಣ ಅಗ್ನಿ ಶಶಾಂಕ ಎಲ್ಲ ಹೆಸರುಗಳು, ಎಲ್ಲ ದೇವರು ನೀನೇ ಅಲ್ಲ, ಎಲ್ಲ ದೇವರ ಒಳಗೆ ನೀನಿದ್ದಿ, ಎಲ್ಲ ದೇವರ ಹೆಸರು ನಿನ್ನಿಂದ ಬಂದಿದೆ, ನಿನ್ನ ಹೆಸರನ್ನ ದೇವತೆಗಳು ಕೊಟ್ಟಿದ್ದಿ. ನೀನು ನಿನಗೆ ಎಷ್ಟು ನಮಸ್ಕಾರ ಮಾಡಿ ವಾಯುವಿನಲ್ಲಿದ್ದಿ ಅಂದ್ರೆ ಎಷ್ಟು ಗಾಳಿ ಕೊಟ್ಟು ಅನುಗ್ರಹ ಮಾಡ್ತಾ ಇದ್ದಿ, ವರುಣನಲ್ಲಿದ್ದಿ ನೀರು ಕೊಟ್ಟು ಅನುಗ್ರಹ ಮಾಡ್ತಾ ಇದ್ದಿ, ಸೋಮ ಸೋಮನಲ್ಲಿ ಇದ್ದು ಬೆಳೆಗಳ ಅನುಗ್ರಹ ಮಾಡ್ತಾ ಇದ್ದೀಯ, ಇನ್ನು ಅಗ್ನಿಯೊಳಗೆ ಇದ್ದು ಇಲ್ಲರೂ ಊಟನೇ ಮಾಡೋಕ್ಕಾಗ್ತಿದ್ದಲ್ಲ ಯಾರಿಗೂ ಕೂಡ, ಅಗ್ನಿಯೊಳಗಿದ್ದು ನಮಗೆ ಆಹಾರವನ್ನು ಕೊಡ್ತಾ ಇದ್ದೀಯ, ಒಳಗಿದ್ದು ಜೀರ್ಣ ಮಾಡಿಸ್ತಾ ಇದ್ದೀಯ ಕೃಷ್ಣ, ಎಂಥ ಅನುಗ್ರಹ ಇದು. ನಿನ್ನ ಇಂದ ಏನ್ ತಿಳ್ಕೊಂಡಿದ್ದೆ ನಾನು, ಸರ್ವ ಸರ್ವ ಅಂತ ಈಗ ಅರ್ಥ ಮಾಡಿಕೊಂಡೆ. ನಮೋಸ್ತುತೆ ಸರ್ವತ ಏವ ಸರ್ವ ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ, ಸರ್ವತ್ರ ವ್ಯಾಪ್ತ ನೀನು, ಅದಕ್ಕೆ ನಿನಗೆ ಸರ್ವ ಸರ್ವ ಅಂತ ಕರೀತಾರೆ ಅಂತ ಸ್ತೋತ್ರ ಮಾಡಿದ. ಮುಂದೆ ಹೇಳ್ತಾನೆ ಕೃಷ್ಣ, ಇನ್ನಂಥವರನ್ನ ನೀನೋ ತಿಳ್ಕೊಂಡು ಬಿಟ್ಟು, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಹೆಚ್ಚಾವಹಾಸಾರ್ಥಮಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶು. ಅದನ್ನೆಲ್ಲ ನಾನು ನಿನ್ನ ಕ್ಷಮಿಸು ಅಂತ ಕೇಳ್ತಾ ಇದ್ದೇನೆ ಕೃಷ್ಣ. ನಿನ್ನನ್ನು ಎಷ್ಟು ದೊಡ್ಡವನು ಅಂತ ತಿಳ್ಕೊಂಡು ನಾನು ಹೇಗೆ ನಡ್ಕೋಬೇಕಾಗಿತ್ತ ನಡ್ಕೊಳ್ಳಿಲ್ಲ, ನನ್ನ ಸ್ನೇಹಿತ ನನ್ನ ಓರಿಗೆಯವ ಅಂತ ತಿಳ್ಕೊಂಡು ನಿನ್ನ ಜೊತೆಗೆ ಹೇಗೆ ನಡ್ಕೊಂಡು ಬಿಟ್ಟೆ ಕೃಷ್ಣ, ನನ್ನ ಕ್ಷಮಿಸು ಅಂತ ಪ್ರಾರ್ಥನೆ ಮಾಡ್ತಾನೆ. ನಿನ್ನ ಅಂಥವನು ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಸ್ಯ ಗುರುರ್ಗರೀಯಾನ್. ನೀನು ಇಡೀ ವಿಶ್ವದ ತಂದೆ, ವಿಶ್ವದ ಗುರು, ವಿಶ್ವದ ಅತಿ ದೊಡ್ಡ ವ್ಯಕ್ತಿ ನೀನು ಅಂತ ತನ್ನ ಅನುಭವವನ್ನೆಲ್ಲ ಮುಂದೆ ಮುಂದೆ ಇಡ್ತಾ ಹೋಗ್ತಾನೆ. ನನ್ನ ದಯವಿಟ್ಟು ಕ್ಷಮಿಸು. ಪಿತೇವ ಪುತ್ರಶ್ಚ ಸಖೇವ ಸಖ್ಯು ಪ್ರಿಯ ಪ್ರಿಯಾರ್ಹಸಿ ದೇವ ಸೋಢು ಅದೃಷ್ಟ ಪೂರ್ವಂ ಹರ್ಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋಮೇ. ಅತ್ಯಂತ ಆಶ್ಚರ್ಯ ಕಂಡೇ ಖುಷಿಯಾಯಿತು, ಆದರೆ ಮುಖ ಕಂಡನಿಗೆ ಗಾಬರಿನೂ ಆಗ್ತಾ ಇದೆ. ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ನಿನ್ನ ಆರೂಪವನ್ನು ತೋರಿಸು, ಹೆಚ್ಚು ನೋಡೋ ಶಕ್ತಿ ಕೂಡ ನನಗಿಲ್ಲ. ಈಗ ಅರ್ಜುನನಿಗೆ ಹೆಚ್ಚು ನೋಡೋ ಶಕ್ತಿ ಕೂಡ ಇಲ್ಲ ಅಂತ ಗೊತ್ತಾದರೆ ಆಗ ನಮಗೆ ಭೀಮನ ವಿಚಾರ ಗೊತ್ತಾಗ್ತದೆ. ಇಷ್ಟೆಲ್ಲ ಬಂತಲ್ಲ, ನಿನ್ನ ನೋಡಕ್ಕಾಗ್ತಾ ಇಲ್ಲ ಅಂತ ಹೇಳಿದನಲ್ಲ, ಆದರೆ ಹನುಮಂತ ರಾಮಾಯಣದೊಳಗೆ ನಿನ್ನೇ ನೋಡ್ತಾ ಇರಬೇಕು ಹಾಗೆ ಮಾಡು ಅಂತ ಹೇಳ್ತಾನೆ. ಎಷ್ಟು ವ್ಯತ್ಯಾಸ ಇದೆ, ಅರ್ಜುನ ಅಷ್ಟು ನೋಡ್ಲಿಕ್ಕಾಗ್ತಾ ಇಲ್ಲ, ಹನುಮಂತ ಅಷ್ಟು ನೋಡ್ತಾ ಇದ್ದಾರೆ. ಆತನೇ ಭೀಮಸೇನಾಗಿತ್ತು, ಗಮನಿಸಬೇಕು. ಪ್ರಥಮದಲ್ಲಿ ಹನುಮಂತ, ದ್ವಿತೀಯದಲ್ಲಿ ಕಲಿಭೀಮ, ತೃತೀಯದಲ್ಲಿ ಗುರುಮಧ್ವ ಮುನಿಯು ಎನಿಸಿ. ಅಂದ್ರೆ ಹನುಮಂತನೇ ಭೀಮಸೇನಾಗಿತ್ತು. ರಾಮದೇವರು ಇನ್ನೊಂದು ಆಶ್ಚರ್ಯ, ಅರ್ಜುನಿಗೆ ವಿಶ್ವರೂಪ ಅಂತಿಲ್ಲ, ಅರ್ಜುನಿಗೆ ವಿಶ್ವರೂಪ ಇಲ್ಲ, ಆತ ನೋಡಿಯೇ ಗಾಬರಿಯಾಗಿದ್ದಾನೆ ಕೃಷ್ಣನ ರೂಪವನ್ನು. ಆದರೆ ಹನುಮಂತ ಸಮುದ್ರ ಹಾರಬೇಕಾದ್ರೆ ನನ್ನ ವಿಶ್ವರೂಪ ನೋಡಿ ಅಂತ ತೋರಿಸ್ತಾನೆ ಕಪಿಗಳಿಗೆಲ್ಲ ಕೂಡ. ನೋಡಿದ್ರೆ ನಿಂತಿದ್ದಾರೆ ಹನುಮಂತ. ಕಪಿಗಳಿಗೆ ಆಶ್ಚರ್ಯವೇ ಆಶ್ಚರ್ಯ. ಈ ಹನುಮಂತ ನಮ್ಮ ಮಧ್ಯೆ ಇದ್ದಂತ ಅವರಿಗೆ ಪಾಪ. ಇಂಥ ಹನುಮಂತ ನಮ್ಮ ಮಧ್ಯೆ ಇದ್ರೆ ಅರ್ಜುನಿಗನ್ಸಿತ್ತಲ್ಲ ಈಗ ಸಖೇತಿ ಮತ್ವ ಪ್ರಥಮಂ ಯದುಕ್ತಂ ಹೇಳಿದಾಗೆ, ಹನುಮಂತ ನೀನೇ ತಿಳ್ಕೊಂಡ್ಬಿಟ್ಟಿದ್ದೀವಲ್ಲ, ಹೇಗಿದ್ದಿ ನೀನೀಗ ಅಂತ ಕೇಳಿದರೆ, ಯೋಚನೆ ಮಾಡಬೇಡಿ, ಈಗ ಹೋಗ್ತೇನೆ ನಾನು, ಬರೀ ಕೈಯಲ್ಲಿ ಬರೋದೇ ಇಲ್ಲ, ಕೆಲಸ ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿದ್ದಾರೆ. ಅಲ್ಲಿ ಹನುಮಂತನ ವಿಶ್ವರೂಪ, ಇಲ್ಲಿ ಕೃಷ್ಣನ ವಿಶ್ವರೂಪ, ಇವೆರಡನ್ನು ಗಮನಿಸಿದರೆ ಎಷ್ಟು ಅಪೂರ್ವವಾದಂತಹ ಇತಿಹಾಸವನ್ನು ನಾವು ಕಾಣುತ್ತೇವೆ. ಅರ್ಜುನ ಹೇಳಿದ ನೋಡ್ಲಿಕ್ಕಾಗ್ತಾ ಇಲ್ಲ ಕೃಷ್ಣ, ಕಿರೀಟಿದಂ ಗದಿನಂ ಚಕ್ರೆ ಹಸ್ತಂ, ಅದೇ ರೀತಿ ನೋಡ್ಲಿಕ್ಕೆ ಇಷ್ಟಪಡ್ತೇನೆ. ದ್ರಷ್ಟು ಇಚ್ಛಾವಿತ್ವಾಂ ದ್ರಷ್ಟು ಅಹಂ ತಥೈವ ಚತುರ್ಥೇನ ಇವ ರೂಪೇಣ ಚತುರ್ಭುಜೇನ ಸಹಸ್ರ ಬಾಹೋಭವ ವಿಶ್ವಮೂರ್ತೆ. ಈ ಅನಂತ ರೂಪವನ್ನು ಮರೆ ಮಾಡಿಬಿಡು, ಅನಂತ ಕೈಗಳನ್ನು ಮರೆ ಮಾಡು, ನನಗೆ ನಾಲ್ಕು ರೂಪ ನಾಲ್ಕು ಕೈಗಳ ರೂಪ ಮಾತ್ರ ತೋರಿಸಿಬಿಡು ಅಂತ ಹೇಳಿದಾಗ ಅರ್ಜುನ, ಆಗಲಿ ನೋಡು, ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಂ ಆತ್ಮಯೋಗಾತ್ ತೇಜೋ ಮೂರ್ತಿಂ ವಿಶ್ವಂ ಅನಂತ ಮಾಧ್ಯಂ ಎನ್ಮೇ ತದನ್ನೇನ ನದೃಷ್ಟ ಪೂರ್ವಂ. ಎಂಥ ರೂಪ ತೋರಿಸಿದ್ದೆ ನೋಡಿದೆ ನಿನಗೀಗ ಅರ್ಥವಾಯ್ತಾ ಅಂತ ಹೇಳಿದಾಗ ಆಗ ಅರ್ಜುನ ಸಂತೋಷಪಟ್ಟ. ಕೃಷ್ಣ ಮತ್ತೆ ಹೇಳ್ತಾನೆ, ನಾ ವೇದ ದಾನ ವೇದ ದಾನ ಅಧ್ಯಯನೈ ನ ಕ್ರಿಯ ನ ಚಕ್ರಿಯಾಭಿ ನಾ ತಪೋಭಿರುಗ್ರೈಹಿ. ಇದನ್ನು ನಾನು ಹಾಗೆಲ್ಲ ತೋರ್ಸಕ್ಕೆ ಆಗೋದಿಲ್ಲ ಗೊತ್ತ ಅರ್ಜುನ, ನಿನಗೆ ತೋರಿಸಿದ್ದೇನಷ್ಟೇನೆ, ಬೇರೆಯವರು ವೇದಾಧ್ಯಯನ ಮಾಡಿದ್ರು ತೋರಿಸೋದಿಲ್ಲ, ಯಜ್ಞ ಮಾಡಿದ್ರು ತೋರಿಸೋದಿಲ್ಲ, ದಾನ ಮಾಡಿದ್ರು ತೋರಿಸೋದಿಲ್ಲ, ತಪಸ್ ಮಾಡಿದ್ರು ತೋರಿಸೋದಿಲ್ಲ, ನಿನಗೆ ತೋರಿಸಿದ್ದೇನಷ್ಟೇ ಅಂತ ಹೇಳಿದ್ದಾನೆ. ಅಂದರೆ ಇದಕ್ಕೆ ಎಷ್ಟು ಬೆಲೆ ಅಂತ ಕೇಳಿದರೆ, ಬೆಲೆ ಕಟ್ಟದರ ನಿಮಗೆಂತ ತೋರಿಸಿದ್ದೇನೆ, ಅವ್ರು ತುಳುವರಿಗೆ ಕಣ್ಣೆ ನೋಡ್ಲಕ್ಕೂ ಬಿಡೋದಿಲ್ಲ ಅಂತ ಹೇಳಿದ್ರು. ಬೆಲೆ ಕಟ್ಟಲಾಗದ ರೂಪ ಅಂತ ಅರ್ಥ, ಬೆಲೆ ಕಟ್ಟಲಾಗದ ರೂಪ ಅದು. ನಾ ವೇದ ಯಜ್ಞ ಅಧ್ಯಯನೈಹಿ ನಾ ದಾನೈಹಿ ನ ಚ ಕ್ರಿಯಾಭಿಹಿ ನಾ ತಪೋಭಿ ರುಗ್ರೈಹಿ ಏವಂ ರೂಪ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ಕುರುಪ್ರವೀರ ಅಂತ ಹೇಳ್ತಾನೆ. ನಿನ್ನನ್ನು ಬೇರೆಯವರಿಗೆ ತೋರಿಸೋದು ಸಾಧ್ಯ ಇಲ್ಲ ಅರ್ಜುನ, ಯಾಕೆ ಗೊತ್ತಾ, ಇದು ಪ್ರೀತಿಯ ಪ್ರಶ್ನೆ, ಇದು ಅನುಗ್ರಹದ ಪ್ರಶ್ನೆ, ಇದು ಅನುಗ್ರಹವನ್ನು ಬೆಲೆಯಿಂದ ನಾನು ಮಾಡೋದಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ನಾನು ಬೆಲೆ ಕೊಟ್ಟು ಅನುಗ್ರಹ ಮಾಡೋದಿಲ್ಲ, ನಾನು ಕೇವಲ ಅನುಗ್ರಹ ಮಾಡಿ ತೋರಿಸಿದ್ದೇನೆ ಹೊರತು ಹಾಗೆಲ್ಲ ಉಳಿದವರಿಗೆ ತೋರಿಸೋದಿಲ್ಲ ಅಂತ ಹೇಳಿಬಿಟ್ಟು ಆ ಹೇಳ್ತಾನೆ ಕೃಷ್ಣ. ಅರ್ಜುನ್ ನಡುತ್ತಾನೆ ಅಂತಿದ್ದಾನೆ, ವ್ಯಪೇತಭೀಹಿ ಕೃತಾಂಜಲಿಹಿ ವೇಪಮಾನ ಕಿರೀಟಿ ಮರಿಬಾರ್ದರೋದನ್ನ ಗಡಗಡ ನಿಂತು ಬಿಟ್ಟಿದ್ದಾನೆ. ಆಗ ಅರ್ಜುನ, ಮಾತೇ ವ್ಯಥ ಮಾಚ ವಿಮೂಢ ಭಾವ ದೃಷ್ಟ್ವಾ ರೂಪಂ ಘೋರ ವಿದೃಂಭ ಮೇದಂ. ನಿನಗೆ ವ್ಯಥೆ ಬೇಡ, ಭಯ ಬೇಡ, ವಿಮೂಢ ಭಾವ ಬೇಡ, ನೀನೀಗ ವ್ಯಪೇತ ಭೀಹಿ ಪ್ರೀತವನಃ ಪುನಸ್ತ್ವಂ ತದೇವ ರೂಪೇ ರೂಪಮಿದಂ ಪ್ರಪಶ್ಯ. ಭಯ ಬಿಟ್ಟುಬಿಡು, ಶಾಂತನಾಗು, ಆ ರೂಪ ನೋಡಬೇಕು ಅಂತೀಯಲ್ಲ ಅದನ್ನೇ ತೋರಿಸ್ತೇನೆ ನೋಡು ಅಂತ ಹೇಳಿ ಬದಲಾಯಿಸಿಬಿಡ್ತಾನೆ. ಮತ್ತು ಮೇಕಪ್ ಪಡಿಸ್ಬೇಕಾದ್ರೆ ಗಂಟುಗಟ್ಟಲೆ ಬೇಕು, ಪಾಪ ಮೇಕಪ್ ಪಡಿಸಿಬಿಟ್ರೆ ಪಾಪ ನೋಡೋವತ್ತಿ ಉಡದವ್ರು ಅಳಬೇಕಾಗುತ್ತೆ. ಎಷ್ಟಾದರೂ ನೋಡೋ ವಿಕಾರ ಕಾಣಿಸ್ತಾರೆ, ಬಂದೊಂದು ರೀತಿ ಈಗೊಂದು ರೀತಿ ವಿಕಾರ ಇರುತ್ತೆ. ಮೇಕಪ್ಗಳಿಗೆ ಎಷ್ಟು ಕೃಷ್ಣ ತಕ್ಷಣ ತೋರಿಸಿ ಇಮ್ಮಿಡಿಯೇಟ್ ಆಗಿ, ಮತ್ತೆ ಮೇಕಪ್ ಮಾಡ್ಕೊಳ್ಳಕ್ಕೆ ಎಷ್ಟು ಬೇಕು ತೆಗಿಲಕ್ಕೆ ಎಷ್ಟು ಬೇಕು ಪರ್ವತ ಎರಡೂ ಇಲ್ಲ, ಪಶ್ಯ ಅಂತ ಹೇಳಿದ ಇದನ್ನು ಪಶ್ಯ ಅಂತ ಹೇಳಿದ. ಸಕಂ ರೂಪಂ ದರ್ಶಯಾಮಾಸ ಭೂಯ. ಈ ಕಾನ್ಸೆಪ್ಟ್ ನಲ್ಲೇ ದೇವರು ಎಷ್ಟು ಸರ್ವತಂತ್ರ ಸ್ವತಂತ್ರ ಅಂತ ಗೊತ್ತಾಗ್ತದೆ. ಅನಂತ ರೂಪ ಅದಲ್ಲ, ಎಂತೆಂಥ ಸೀನ್ರೆ ಲೆಕ್ಕ ಹಾಕಿ ನೋಡೋಣ, ಯೋಚನೆ ಮಾಡಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮಗೆ ಸುಳ್ಳು ಅಂತ ಗೊತ್ತಿದ್ರೆ ಚಪ್ಪಾಳೆ ಹಾಕ್ಬಿಡ್ತೀವಿ ಅಂತ ಸೀನ್ ನೋಡಿದ ತಕ್ಷಣ ಆಶ್ಚರ್ಯ ಕಂಡ, ಸುಳ್ಳು ಅಂತ ಗೊತ್ತಿದ್ರೆ ಚಪ್ಪಾಳೆ ಹಾಕ್ತೇವಲ್ಲ, ಸತ್ಯವನ್ನು ಕಂಡು ಎಷ್ಟು ಆಶ್ಚರ್ಯ ಪಟ್ಟಿರ್ಬೋದು ಅರ್ಜುನ. ಅರ್ಜುನ, ಮಾತೇ ವ್ಯಥ ಮಾಚ ವಿಮೂಢ ಭಾವ ದೃಷ್ಟ್ವಾ ರೂಪಂ ಘೋರ ವೇದೃಂಗ ಮೇದಂ ವ್ಯಪೇತ ಭೀಹಿ ಪ್ರೀತಮನಃ ಪ್ರೀತಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಅದೇ ರೂಪ ನೋಡಿಬಿಡು ಈಗ ಅಂತೇಳಿ ತಕ್ಷಣ ತೋರಿಸ್ತ. ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವ ಸ್ವಕಂ ರೂಪಂ ದರ್ಶಯಾಮಾಸ ಭೂಯ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುಃ ಮಹಾತ್ಮ. ಕೃಷ್ಣ ಇಷ್ಟು ಹೇಳಿದನಂತೆ. ಇತ್ಯರ್ಜುನಂ ವಾಸುದೇವ ತಥಾ ಉಕ್ತ್ವ ಸ್ವಕಂ ರೂಪಂ ದರ್ಶಯಾಮಾಸ ಭೂಯ. ಇದು ತನ್ರೂಪ, ಅದು ತನ್ರೂಪನೇ, ಆ ತನ್ರೂಪ ತೆಗೆದ ಈ ತನ್ರೂಪ ತೋರಿಸ್ತ. ಎರಡು ತನ್ನದೇ ರೂಪಗಳು, ಪರಮಾತ್ಮನ ಎಲ್ಲಾ ರೂಪಗಳು ಪೂರ್ಣ. ಅದಕ್ಕೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇ ವಾವಶಿಷ್ಯತೆ. ಈ ಪೂರ್ಣತ್ವದ ಕಾಣಿಸಿ ಉಪನಿಷತ್ತನ್ನು ಕೇಳಿರ್ತೇವೆ, ಪ್ರಾಕ್ಟಿಕಲಿ ಕಾಣುತ್ತೇವೆ. ಅದಿದ್ರು ಭಗವತ್ ವೈಶಿಷ್ಟ್ಯ, ಪ್ರಾಕ್ಟಿಕಲಿ ರೈಸ್ ಮಾಡಿಕೊಳ್ಳತಕ್ಕಂಥ ಅವಕಾಶ ನಮಗೆ ಇಲ್ಲಿ ಭಗವಂತ ಕೊಟ್ಟಿದ್ದಾನೆ. ನೋಡು, ಆ ಕ್ಷಣದಲ್ಲಿ ಸ್ವಕಂ ರೂಪಂ, ಈ ರೀತಿ ಬೇರೆ ದೇವತೆಗಳ ಸ್ವರೂಪ ಇದಿಲ್ಲ, ವಿಶ್ವರೂಪ ಅಂತಿಲ್ಲ, ಬ್ರಹ್ಮದೇವ ವಿಶ್ವರೂಪ ಅಂತಿಲ್ಲ, ರುದ್ರಾದಿ ಯಾವ ದೇವತೆ ವಿಶ್ವರೂಪದ ಕಾನ್ಸೆಪ್ಟೇ ಇಲ್ಲ, ಅದು ಬಂದಿರೆ ವಿಷ್ಣುವಿಗೆ ಮಾತ್ರ, ಅಲ್ಲಿ ಹನುಮಂತನಿಗೆ ಅಷ್ಟೇ ಬಂದಿತ್ತು. ಆದ್ರೆ ಹನುಮಂತ ಇದನ್ನೆಲ್ಲ ತೋರಿಸಲಿಲ್ಲ, ಹನುಮಂತ ತೋರಿಸಿದ್ದು ಬೃಹದಾಕಾರವನ್ನು ತೋರಿಸ್ತಾನೆ. ಅಷ್ಟೊಂದಕ್ಕೆ ಕಪಿಗಳಿಗೆ ಆಗಲಿಲ್ಲ, ಆದರೆ ಪೂರ್ಣ ನಿಜವಾದ ವಿಶ್ವರೂಪ ಅಂದ್ರೆ ಭಗವಂತನದು ಮಾತ್ರನೇ. ಸರ್ವೋತ್ತಮನ ವಿಶ್ವರೂಪ ಬೇರೆ, ಜೀವೋತ್ತಮನ ವಿಶ್ವರೂಪ ಬೇರೆ. ಅಂತೂ ಇನ್ಯಾಡಿದ್ರು ವಿಶ್ವರೂಪದ ಕಾನ್ಸೆಪ್ಟೇ ಇಲ್ಲ. ಇದು ಅರ್ಜುನ ಕೃಷ್ಣ ತೋರಿಸಿದ ರೂಪ. ಸ್ವಕಂ ರೂಪಂ, ಇದು ಇಂಪಾರ್ಟೆಂಟ್. ನೋಡು ಅರ್ಜುನ ಅಂತ ತನ್ನ ರೂಪ ತೋರಿಸ್ತೇನಿಂದ, ಈ ತನ್ನ ರೂಪ ಮತ್ತೆ ತೋರಿಸ್ತೇನಿಂದ, ಅಂದ್ರೆ ಈ ರೂಪಕ್ಕೂ ಆ ರೂಪಕ್ಕೂ ಭೇದ ಇಲ್ಲ ಅಂತ. ಅದಕ್ಕೆ ನೇಹ ನಾನಾಸ್ತಿ ಕಿಂಚನ, ಭಗವಂತ ರೂಪರೂಪಗಳಿಗೆ ಭೇದ ಇಲ್ಲ. ನಾವು ಸಮುದ್ರ ಮಥನ ಕಾಲಕ್ಕೆ ನೋಡುತ್ತೇವೆ, ಮೋಹಿನಿಯಾಗಿ ಅಮೃತ ಬಡಿಸ್ತಾ ಇದ್ದಾನೆ, ಮೋಹಿನಿಯಾಗಿ ಸ್ತ್ರೀ ರೂಪ ಅಮೃತ ಬಡಿಸ್ತಾ ಇದ್ದಾನೆ. ರಾಹುಕೇತುಗಳು ಪ್ರಾರ್ಥನೆ ಮಾಡಿದ್ರು, ಹೇಳ್ತಾರೆ ಸೂರ್ಯಚಂದ್ರರು, ಕೃಷ್ಣ ಮೋಹಿನಿ ನೋಡು ಈ ರಾಹು ಬಂದು ಕೂತ್ಬಿಟ್ಟಿದ್ದಾನೆ, ಅಮೃತ ಕುಡಿತಿದ್ದಾನೆ ಅಂತ ಹೇಳಿದ್ರಂತೆ. ಕೃಷ್ಣನೇ ಗೊತ್ತದು ದೇವರಿಗೆ, ಅವ್ರು ಹೇಳಿದ ತಕ್ಷಣ ಕೃಷ್ಣ ಏನ್ ಮಾಡ್ತಾನೆ, ಮೋಹಿನಿ ರೂಪದಲ್ಲಿ ಕೈ ಹಿಡಿತಾನೆ, ಚಕ್ರವನ್ನು ನಿಂತ್ಕೊಂಡ್ಬಿಟ್ಟಿದ್ದಾಗಲೇನೆ ಪರಮಾತ್ಮ ವೇಷ ಬದಲಾಯಿಸಿಕೊಂಡು ಓಡೋ ಚಕ್ರ ತರಲಕ್ಕೆ ಹೋಗ್ಲಿಲ್ಲ. ಇವಂದ್ರೆ ಚಕ್ರ ಬಂದೋ ತಕ್ಷಣ ಏನದು ಪೂರ್ಣ ರೂಪ, ಅದಕ್ಕೆ ಪೂರ್ಣ ದೇವರ ಎಲ್ಲಾ ರೂಪಗಳು ಪೂರ್ಣ. ಈ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ನಾನು ದೇವರು ಅಂತ ಯಾರಾದ್ರೂ ಕರೀತಾರಲ್ಲ, ಪೂರ್ಣ ರೂಪ ಅಂತೆ. ಮೊದ್ಲಿದ್ದಾಗಿದ್ರೆ ಸಾಕಾಗಿದೆ ಅವನು, ಪಾಪ ಪೂರ್ಣ ರೂಪ ಅಂದ್ರೆ ದಿವಸ ಇದ್ದಾಗೆ ಬರೆದಿಸ್ತಿರೋದಿಲ್ಲ ಅವನು, ಅವನೇನ್ ದೇವರಾಗ್ತಾನೆ. ಅದಕ್ಕೆ ಈಶ್ವರೋಹಂ ಮಹಂಭೋಗಿ ಅನ್ನೋದು ತಾಮಸರ ವ್ಯಾಪಾರ ಅಂತ ಅಜ್ಞಾನಾಧ್ಯಾಯದಲ್ಲಿ ಹೇಳ್ತಾನೆ. ನಾನು ದೇವರು ಅಂತ ಎಂದೂ ಕರ್ಕೊಳ್ಳೋಕೆ ಹೋಗಬೇಡಿ. ದೇವರವತ್ತು ಹೇಳಿದ, ಎಷ್ಟು ಜನ ಕರ್ಕೋತಾರೆ ಗೊತ್ತಾ, ಇವತ್ತು ಬೀದಿಗೊಬ್ರು ಸಿಗ್ತಾರೆ, ಭಗವಾನ್ ಬೋರ್ಡ್ ಹಾಕೊಂಡ್ಬಿಟ್ಟಿರ್ತಾರೆ. ಬಿ ಆಗ್ಬೇಕಾದ್ರೆ 3 ವರ್ಷ ಓದಬೇಕು, ಎಂ ಎ ಆಗ್ಬೇಕಾದ್ರೆ ಇನ್ನೂ ಸ್ವಲ್ಪ ತೋರಿಸಬೇಕು, ಬಿ ಎ ಆಗ್ಬೇಕಾದ್ರೆ ಓದಬೇಕು, ಭಗವಾನ್ ಆಗ್ಬೇಕಾದ್ರೆ ಏರು ಬೇಡ, ಬೋರ್ಡ್ ಬರೆ ಶೋಡ್ರೆ ಸಾಕಷ್ಟು, ಹೋದ ದುಡ್ಡು ಕೊಟ್ಟ ಬರ್ಕೊಟ್ಟ, ಏ ಹೇಳೋರಿಲ್ಲ ಕೇಳೋರಿಲ್ಲ, ಮರು ದಿವಸ ಭಗವಾನ ಕುತ್ಕೊಂಡ್ಬಿಟ್ಟಿರ್ತಾನಾಗ್ಲೆ ಹಾಕ್ತಾರೆ, ತಲೆ ಪೂರ್ತಿ ಬೋಳಿಸ್ ಕಳಿಸಿಬಿಡ್ತಾರೆ. ಇಂಥ ಜನ ಇದ್ದ, ಈ ಜನಕ್ಕೆ ಇಷ್ಟು ಯೋಚನೆ ಮಾಡಬಾರ್ದ, ಇನ್ನು ಬಿ ಎಮ್ ಎ ಆದವರು ರಕ್ಷಣೆ ಕೂತಿದ್ದಾರೆ, ಇದಕ್ಕಿಂತ ಭಗವಾನ್ ಹೇಗಾದ ಅಂತ ಕೇಳೋದಲ್ಲಿ ಹೋಗೋದು ಕೈ ಚಾಚೋದು ಕೊಡೋದು ಬರೋದೇ ಕೆಲಸ. ಎಷ್ಟು ಮೂರ್ಖರಿದ್ದಾರೆ. ಈ ಭಗ ವಿಶ್ವರೂಪ ಕೇಳಿದ ಮೇಲೆ ಕನಿಷ್ಠ ನಮಗೆ ದೇವರು ಕಾಣ್ತಾನೋ ಬಿಡ್ತಾನೋ, ಈ ದೇವ್ಗಳು ಕಾಣ ತಪ್ಪುತ್ತೆ ಕೊನೆ ಪಂಚ. ಇವ್ರು ಕಂಡ್ರೆ ಓಯ್ಯ ನೀನ್ ದೇವ್ರು ನೋಡಿದ್ದೆ, ದೇವ್ರ ವಿಷಯ ನಮಗೆ ಗೊತ್ತಿದೆ, ತೋರಿಸಿ ಬಾಯಿ ತೆಗಿ ನೋಡ್ತಾ ಇರ್ತೇನೆ, ತೋ ವ್ಯಾತ ಕನಾನಂತೆ ತೋರಿಸಿ ನೋಡೋಣ, ದಂಷ್ಟ ಕನಾನಿದೆ ತೇ ಮುಖಾನಿ ತೋರಿಸಿ ನೋಡೋಣಂತೆ. ಈಗ ದಿವ್ಯ ವರ್ಣಾಕೃತಿ ನೀಚ ಅನೇಕ ದಿವ್ಯಾಂಬರಧರಂ, ದಿವ್ಯಾನೇಕ ಅದ್ಯತ ಉದ್ಯತ ಆಯುಧಂ, ದಿವ್ಯ ಮಾಲ್ಯಾಂಬರಧರಂ, ಅದನ್ನ ತೋರಿಸಿ ನೋಡೋಣಂತೆ. ಈಗ ಎಲ್ಲಿ ದೇವರಲ್ಲಿ ನಮಗೆ ಅದು ಗೊತ್ತಿಲ್ಲ. ಇದು ಆಶ್ಚರ್ಯ ಆಗಿದೆ. ಇವ್ ಚಿನ್ನ ಎಂದು ನೋಡದೆ ಇದ್ದವನು ಈ ಶ್ರೀಗೋಡ್ ತಗೊಂಡ್ಬಿಟ್ಟು ನಾನು ಚಿನ್ನ ಸಿಕ್ತು ಅಂತ ಬಂದ್ರೆ ಆಗ ಹಾಗಾಗಿಬಿಟ್ಟಿದೆ ಅಷ್ಟೇ. ಈ ಸಾರ್ಪಾಳು ವಾಸಿ ಪಾಪ ಶ್ರೀಗೋಡ್ ಅಂತಾನೆ ಮಾಡ್ತಾರೆ ಪುಣ್ಯಕ್ಕವರು, ಬೇರೆ ಎಲ್ಲ. ನಿಜವಾದ ಚಿನ್ನ ನೋಡದೇ ಇದ್ದವನು ಹೇಗೆ ಮೋಸ ಹೋಗ್ತಾನೋ, ನಿಜವಾದ ಭಗವದ್ಗೀತೆ ಕೇಳದೇ ಇದ್ದವನಿಗೆ ಯಾವ್ಯಾವ ದೇವಗಳು ದೇವರು ಕಂಡ ಕಾಣಿಸ್ತಾರೆ, ಹಾಗಾಗಬಾರದು. ಭಗವದ್ಗೀತೆ ಕೇಳಿದ ಮೇಲೆ ದೇವರ ಚಿತ್ರ ಬಂದೋಯ್ತು ಅಂದ ಮೇಲೆ ನಾ ಬಂಗಾರ ತಗೊಳ್ಬೇಕಾಗಿಲ್ಲ. ಆದ್ರೆ ಬಂಗಾರ ಅಂತ ಯಾವ್ದನ್ನು ಮೋಸ ಹೋಗ್ಬೇಕಾಗಿಲ್ಲ. ಅಟ್ ದ ಸೇಮ್ ಟೈಮ್ ಬಂಗಾರ ತಗೊಳ್ ಶಕ್ತಿ ನಮಗಿಲ್ಲ, ಬೇಡ. ಆದ್ರೆ ಹಿತ್ತಾಳೆ ತಗೊಂಡು ಬಂಗಾರ ಅಂತ ಕುಣಿಯೋದು ಬೇಕಾಗಿಲ್ಲ. ಆ ಚಿತ್ರ ಬಂದ್ರೆ ಸಾಕು, ಕೋಟ ಚಿನ್ನ ಮಾಡೋರು ಕೋಟಿ ಪಾಲಿ ವಾಸಿ, ಅವ್ರು ಚಿನ್ನ ಮೋಸ ಮಾಡ್ತಾರಷ್ಟೇ. ನಾನೇ ಭಗವಂತ ಅಂಬೋದ್ರಿಗಿಂತ ತುಂಬಾ ವಾಸಿಯ ಜನಗಳೆಲ್ಲ ಕೂಡ. ಇವ್ ಪೇಪರ್ ಅಲ್ಲಿ ಬರ್ತಾ ಇರುತ್ತೆ, ವಾರಕ್ಕೊಬ್ರದ್ದು ಬರ್ತಾ ಇದ್ರು ಸರಾಸರಿ ಲೆಕ್ಕದೊಳಗೆ ಒಂದು ವಾರಕ್ಕೊಬ್ರು ಎಂತೆಂತ ಕದಿ ಮುರಂತ ಬರ್ತಾ ಇದ್ರು. ಅವರೆಲ್ಲ ಕ್ರಿಮಿನಲ್ಗಳು, ಬರೀ ಆರ್ಡಿನರಿ ಪೀಪಲ್ ಕೂಡ ಅಲ್ಲ ಅವರು, ದೇವರಲ್ಲ ಅವರೆಲ್ಲ ಕ್ರಿಮಿನಲ್, ಎ ಕ್ಲಾಸ್ ಕ್ರಿಮಿನಲ್ಗಳು, ವಾಂಟೆಡ್ ಬೈ ದಿ ಸೆವರಲ್ ಸ್ಟೇಟ್ಸ್ ಆಫ್ ಪೊಲೀಸ್ ಆಫ್ ದಿ ಸೆವರಲ್ ಸ್ಟೇಟ್ಸ್ ಅವರು ಅಂತವ್ರು, ಇಂಟರ್ನ್ಯಾಷನಲ್ ಕೇಡಿಗಳನ್ನೆಲ್ಲ ದೇವರನ್ನು ತಿಳ್ಕೊಂಡು ಜನಗಳಿದ್ದಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಭಗವಂತ ಹೇಗಿರ್ತಾನೆ ಲೆಕ್ಕ ಹಾಕಿ. ಹಣ ಕಾಸುಗಳ ವ್ಯವಹಾರವೇ ದೇವರ ಹತ್ರ ಇಲ್ಲ. ನಾ ವೇದ ಯಜ್ಞ ಅಧ್ಯಯನ ದಾನೈಹಿ ನ ಚ ಕ್ರಿಯಾಭಿಹಿ ನ ತಪೋಹಿ ರುಗ್ರೈಹಿ, ದೇವರನ್ನು ಎಂದೂ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. 5 ರೂಪಾಯಿ 10 ರೂಪಾಯಿ ದೇವರು ದೇವರಲ್ಲ, ಕನ್ಸೆಷನ್ ಕೊಡ್ತಾನೆ ದೇವರು. ಮತ್ತೆ 100 ರೂಪಾಯಿ ಕೇಳ್ತಾರೆ ಬಾಡಿ ಬಡವಾಗ 95 ರೂಪಾಯಿ ಮಾಡಿಕೊಳ್ಳು. ಈ ವ್ಯವಹಾರ ದೇವರ ಹತ್ರ. ಈ ಬಿಸಿನೆಸ್ ಕೂಡಿಸ್ತಾರೆ, ಏಜೆಂಟ್ ಗಟ್ಟೆ ಬಿಸಿನೆಸ್ ಕೂಡಿಸ್ತಾರೆ. ಬಿಟ್ವೀನ್ 3 ಅಂಡ್ 4 ಅಂತ ಹೇಳ್ತಾರೆ, 3, 5 ಅಂಡ್ 4. ಇವತ್ತು ಯಾರು ಭಕ್ತರು ಕಡಿಮೆ ಇದ್ದಾರೆ, ಇವತ್ತು ನೋ ದರ್ಶನ. ದರ್ಶನ ಜಾಸ್ತಿ ಇದೆ, ಶಿಫ್ಟ್ ದೇವರಿಗೆ ಡಬಲ್ ಶಿಫ್ಟ್ ಆಗ ದರ್ಶನ ಜಾಸ್ತಿ ಬಂದ್ಬಿಟ್ರೆ. ಇವೆಲ್ಲ ಹೈ ಕ್ಲಾಸ್ ಕಮರ್ಷಿಯಲ್ ಪೀಪಲ್, ಮೋಸಗಾರರಿಗೆಲ್ಲ ಕೂಡ. ಇಂಥವ್ರನ್ನ ಜನ ನಂಬಿ ಹಾಳಾಗ್ತಿದ್ರೆ ಯಾರೋ ಅಲ್ಲ, ಓದಿದ ಜನ ಮೋಸ ಹೋಗ್ತಾರೆ. ದೊಡ್ಡ ಹುಕ್ಕಾಬಿಟ್ಟು ಕ್ವಾಲಿಫಿಕೇಶನ್ ಪ್ರೊಫೆಸರ್ಗಳಂತ ಮೋಸ ಹೋಗಿಬಿಡ್ತಾರೆ ಪಾಪ. ಯಾಕೆ ಅವ್ರಿಗೆ ಗೀತೆ ಓದಿಲ್ಲ, ಇದೇ ಸಮಸ್ಯೆ ಇರೋದು. ಗೀತೆ ಓದಿ ವಿಶ್ವರೂಪ ದರ್ಶನವನ್ನು ಕಂಡಾಗ ವ್ಯಕ್ತಿತ್ವ ಟೋಟಲಿ ಚೇಂಜ್ ಆಗಬೇಕು. ಅದು ವಿಶ್ವರೂಪದ ಇಂಪ್ಯಾಕ್ಟ್ ಅನ್ನು ಕಾಣ್ತಾ ಇದ್ದೆ. ಅರ್ಜುನ ನೋಡೀಗ ಇದೇ ಒಂದು ಮಾತು ಮುಂದೆ ಹೇಳಿದ ಅರ್ಜುನ್ ನೋಡಿದ್ರೆ ಭಾರಿ ಖುಷಿ ಆಯ್ತಂತೆ. ಕೃಷ್ಣ ನನಗೆ ಈಗ ಶುರುವಾಯ್ತು. ದೃಷ್ಟೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ತಿ ಸಂವೃತ್ತ ಸಚೇತಾಹ ಪ್ರಕೃತಿಂಗತಃ. ನನಗೆ ಈಗ ಹಬ್ಬ ಧೈರ್ಯ ಬಂತು ಅಂತ ಹೇಳಿದ್ದಾರೆ. ಹಬ್ಬ ಧೈರ್ಯ ಬಂತು. ದೃಷ್ಟೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ. ಬಾಯಿ ತೆಗೆದು ವಿಶೇಷವಾದಂತ ಭಯ ನಮ್ಗೆ ಹುಟ್ಟಿಸ್ತಾ ಇಲ್ಲ. ನೀನೀಗ ಭಾರಿ ಖುಷಿ ಆಯ್ತು ನನಗೆ, ನಾನೀಗ ಸ್ವಲ್ಪ ಶಾಂತನಾಗಿದ್ದೇನೆ ಕೃಷ್ಣ ಅಂತ ಕೃಷ್ಣನ ಮುಂದೆ ಬೇಡ್ಕೋತಾ ಇದ್ದಾನೆ. ವಿಶ್ವರೂಪ ದರ್ಶನದ ಇಂಪ್ಯಾಕ್ಟ್ಗೆ ಇದೆ ವಿಶ್ವರೂಪ. ತುಂಬಾ ಸತ್ ಕೃಷ್ಣ ತೋರಿಸಿದ್ದಾನೆ, ತುಂಬಾ ಸಲ ತೋರಿಸಿದ್ದಾನೆ. ಇದರಲ್ಲಿ ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರ್ತದೆ, ಈ ನೆನಪಿಟ್ಟುಕೊಂಡಿದ್ರೆ ಸರಿ, ತುಂಬಾ ಅಪೂರ್ವ ಪ್ರಸಂಗ ಒಂದು. ಕೃಷ್ಣ ದ್ವಾರಕೆಯಿಂದ ಈ ಪಾಂಡವರಿಗೆ ಯುದ್ಧದಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿ ಹೋಗ್ತಾ ಇದ್ದಾನೆ. ಅರ್ಜುನ ದಾರಿಯಲ್ಲಿ ಕುಡ್ಕೊಂಡು ಹೋಗ್ತಾನೆ ಕೃಷ್ಣ, ಸಾರಥ್ಯ ಕೊಟ್ಟಿದ್ದಾನೆ ಕೃಷ್ಣ. ಆಗ ಈ ಗುಜರಾತಿನ ಮರುಭೂಮಿಯಲ್ಲಿ ಅದನ್ನು ಕ್ರಾಸ್ ಮಾಡಬೇಕು ಅವರು. ಅಲ್ಲಿ ಒಬ್ಬ ಮುನಿ ಕೂತು, ಉದಂಕ ಅಂತ ಒಬ್ಬ ಮುನಿ ಕೂತಿರ್ತಾನೆ. ಕೃಷ್ಣನನ್ನು ಕೃಷ್ಣ ಭಕ್ತ ಅವನು, ತುಂಬ ಒಳ್ಳೆ ಭಕ್ತ ಅವನು. ಕೃಷ್ಣ ನೋಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಕೃಷ್ಣ ಏನ್ ವಿಷಯ, ಎಲ್ಲಿ ಹೋಗ್ತಾ ಇದ್ದಿ ಅಂತ ಕೇಳ್ತಾನೆ. ನಾನೀಗ ಈ ಕುರುಪಾಂಡ ಯುದ್ಧ ನಡಿಬೇಕಾಗಿದೆ, ಅದಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಒಂದ್ಸರ್ತಿ ಹೇಳಿರ್ತಾರೆ, ಎಲ್ಲಿ ಹೋಗ್ತೀವಿ ಕೃಷ್ಣ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾರೆ, ನಾನೀಗ ಸಂಧಾನಕ್ಕೆ ಅಂತ ಹೊರಟಿದ್ದೇನೆ ಕೌರವರ ಹತ್ರ ಅಂತ ಕೇಳಿರ್ತಾನೆ. ಆಗ ಸರಿ ಅಂತ ಹೇಳಿರ್ತಾನೆ. ಆಗ ಅವನು ಏನ್ ಮಾಡಿದನಂತೆ, ಕೃಷ್ಣ ಆ ಕಡೆ ಹೊರಟು ಬಿಡ್ತಾನೆ, ಅವನು ಕಣ್ಣು ಮುಚ್ಕೊಂಡ್ಬಿಡ್ತಾನೆ, ಧ್ಯಾನ ಕೂತು ಬಿಡ್ತಾನೆ. ಆಗೋಯ್ತು, ಭಗವದ್ ಎರಡನೇ ಅಧ್ಯಾಯ ಬಿಟ್ಕೋಬೇಕಾಗ, ಎಚ್ಚರ ಇಲ್ಲ ಅವನಿಗೀಗ, ಎಚ್ಚರ ಇಲ್ಲ, ಎಷ್ಟು ದಿವಸ ಎಚ್ಚರ ಇಲ್ಲ ಗೊತ್ತೇನು. ಕೃಷ್ಣ ಸಂಧಾನಕ್ಕೆ ಹೋಗ್ಬೇಕಾದ್ರೆ ಮಾತಾಡಿಸಿದ್ದೆಷ್ಟೋ ಅಷ್ಟೇ, ಮಧ್ಯ ಹೋಗ್ಬೇಕಾದ್ರೆ ನೋಡಿ ಮಾತಾಡ್ಸಕ್ ಆಗಲೇ ಇಲ್ಲ ಅವನಿಗೆ, ಎಚ್ಚರ ಎಚ್ಚರ ಇರಲಿಲ್ಲ, ಅಲ್ಲೇ ಹೋದ್ರೆ ಎಚ್ಚರ ಇರಲಿಲ್ಲ. ಆಮೇಲೆ ಕೃಷ್ಣ ಯುದ್ಧ ಎಲ್ಲ ಮುಗಿಸಿ ದುರ್ಯೋಧನಾದಿಗಳ ಶ್ರಾದ್ದಪಕ್ಷವನ್ನು ಮುಗಿಸಿ ವಾಪಸ್ ಬರ್ತಾ ಇದ್ದಾನೆ ಕೃಷ್ಣ. ಈ ಕಡೆಗೆ ಅವ್ ಮಾಡಿಸಿದ್ದ ತಾನು ಮಾಡಿಲ್ಲ, ಅವ್ರಿಗೆ ದುರ್ಯೋಧನ ಮಾಡಿಸಿದ್ದಾನೆ, ವಾಪಸ್ ಇದ್ದಾನೆ. ಆಗೇನಾಗಿದೆ, ಉದಂಕ ಕಣ್ಣು ತೆಗಿತಾನೆ, ಆ ಕಣ್ಣು ತೆಗಿತಾನೆ, ಕಣ್ಣು ತೆಗೆದ ತಕ್ಷಣ ಕೃಷ್ಣ ನೋಡ್ತಾನೆ. ಕೋಯಿನ್ಸಿಡೆನ್ಸ್ ಅದು, ಒಂದು ಕೃಷ್ಣ ಮಾಡಿದ ವ್ಯವಸ್ಥೆ ಅಷ್ಟೇ, ಅದು ನೋಡೋರಿಗೆ ಜಸ್ಟ್ ಕೋಯಿನ್ಸಿಡೆನ್ಸ್. ಆದರೆ ಕೃಷ್ಣನ ತಂತ್ರ, ಕೃಷ್ಣ ಯೋಗಿ, ಅವನು ಆ ಕಣ್ಣು ತೆಗೆದನಂತೆ. ಹಿಂದೆ ಮುಂದೆ ಏನೋ ಗೊತ್ತಿಲ್ಲ ಅವನಿಗೆ, ಕೃಷ್ಣ ಸಂಧಾನಕ್ಕೆ ಹೋಗ್ಬೇಕಾದ್ರೆ ನೋಡಿದ್ನಲ್ಲ ಅಷ್ಟೇ ನೆನಪಿದೆ ಅವನಿಗೆ. ಕೃಷ್ಣ ಸಂಧಾನಕ್ಕೆ ಹೋಗಿದ್ದೀಯಲ್ಲ, ಸಂಧಾನ ಎಲ್ಲ ಆಯ್ತಾ, ಕುರುಪಾಂಡವ ರಾಜಿಯಾಗಿಬಿಟ್ರ, ಸದ್ಯ ದೊಡ್ಡ ತಲೆಭಾರ ತಪ್ಪಪ್ಪ ಅಂತ ಹೇಳಿದನಂತೆ. ಕೃಷ್ಣ ಹೇಳುತ್ತಾನೆ, ಸಂಧಾನ ಆಗಲಿಲ್ಲ ಉದಂಕ ಅಂತ ಹೇಳಿ, ಸಂಧಾನ ಆಗಲಿಲ್ಲ. ಮತ್ತೇನಾಯ್ತು, ಯುದ್ಧ ಆಗೋಯ್ತು. ಏನಾಯ್ತು ಯುದ್ಧ ರಿಸಲ್ಟ್, ಏನಾಯ್ತು ರಿಸಲ್ಟ್? ಆ ದುರ್ಯೋಧನ ಕಡೆ ಒಂದು ನರಪೀಳೆ ಉಳ್ಕೊಂಡಿಲ್ಲ, ಒಂದು ಚಿಕ್ಕ ಮಗು ಉಳ್ಕೊಂಡು ಸರ್ವನಾಶ ಹೋಯ್ತು. ಪಾಂಡವರು ಗೆದ್ರು, ಅವರೀಗ ರಾಜರು, ದುರ್ಯೋಧನ ಸರ್ವ ಅಂತ ಹೇಳಿಬಿಟ್ರು. ಆ ಕೃಷ್ಣ ಸಿಕ್ಕಾವಟ ಸಿಟ್ಟುಕೊಂಡಂತೆ, ಯಾಕೆ ಗೊತ್ತೇನು, ದುರ್ಯೋಧನ ಅವನ ಶಿಷ್ಯನಂತೆ. ದುರ್ಯೋಧನ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದ್ರೆ ಯಾಕಾಗಿ ವೀರಪ್ಪನ್ನೇ ಬೈತಾರೆ ಎಷ್ಟು ಕಾಂಟ್ಯಾಕ್ಟ್ ಇದೆ ಅಂತ ಹೇಳಿ, ಸಿಕ್ಕಾಪಟ್ಟೆ ಕಾಂಟ್ಯಾಕ್ಟ್ ಅವನಿಗೆ. ಯಾರ್ಯಾರ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾನು, ಉದಂಕನ ಕಾಂಟ್ಯಾಕ್ಟ್, ಪಾಪ ಹೈ ಕ್ಲಾಸ್ ವಿಷ್ಣು ಭಕ್ತ ಇವನು, ಒಳಗೊಳಗೆ ಒಂದು ನಮಸ್ಕಾರ ಮಾಡಿ ಯಾವ ಮಂತ್ರ ಹೇಳಿ ಒಳಗೆಬಿಟ್ಟಿರ್ತಾನೆ ಪುಣ್ಯ. ನನ್ನ ಶಿಷ್ಯನ ಕೊಂದು ಬಿಟ್ಟೆ ಕೃಷ್ಣ, ಎಂಥ ಕೆಲಸ ಇದೆ ಒಂದು, ನನಗೆ ಸಿಟ್ಟು ಬರ್ತಾ ಇದೆ. ನೀನು ದೇವರು ಅದು ನೆನಪಿದೆ, ಅವನು ನೀನು ದೇವರು, ನಿನ್ ಮನಸ್ಸು ಮಾಡಿದ್ರೆ ದುರ್ಯೋಧನ ಉಳಿಸಬಹುದಾಗಿತ್ತು, ನೀನ್ ಮನಸ್ಸು ಮಾಡಿಲ್ಲ, ನನ್ನ ಶಿಷ್ಯ ಅವನ ಸಂತತಿ ಹಾಳು ಮಾಡಿಬಿಟ್ಟಿಯಲ್ಲ, ನಾನು ಸುಮ್ಮನೆ ಇರೋದಿಲ್ಲ ಅಂತೇಳಿ ನೀರು ಹಾಕೊಂಡ್ಬಿಟ್ಟೆ, ಶಾಪ ಕೊಡ್ತಾರೆ, ನಿಂತ್ಕೊಂಡು ಕೃಷ್ಣ ಶಾಪ, ನೀರು ಹಾಕೊಂಡು ನಿಂತ್ಕೊಂಡ್ಬಿಟ್ಟೆ ಅಂತ ಕೃಷ್ಣ. ಇದೆಲ್ಲ ಮಹಾಭಾರತದ ಕಥೆ, ಗಮನಿಸ್ಬೇಕು, ಇದರಲ್ಲಿ ಯಾರೂ ಬರೋದಿಲ್ಲ. ಯಾಕೆ ಗೊತ್ತಾ, ಪಂಪ ಕುಮಾರವ್ಯಾಸ ಎಲ್ಲ ಗದಾಪದ ಯುದ್ಧ ಮುಗಿತರ ಮಗನ ಮಾಡಿ ಹಾಕ್ಬಿಡ್ತಾರೆ, ಮುಂದಕ್ಕೆ ಹೋಗೋದಿಲ್ಲ ಅವರು. ಮುಂದೆ ಇದೆಲ್ಲ ಬರುತ್ತೆ, ಇನ್ನೂ 8 ಪರ್ವ ಬರುತ್ತೆ ಆಮೇಲೆ, ಅದರಲ್ಲಿ ಕಥೆ ಬರುತ್ತೆ. ಇವತ್ತು ಎಲ್ಲಾ ಮಹಾಭಾರತ ಕಥೆಯಲ್ಲೂ ಕಥೆ ಉಂಟು. ಆಗ ಕೃಷ್ಣ ಹೇಳ್ತಾನೆ, ಏನು ಏನ್ ಮಾಡ್ತಿದ್ದೀನಿ ಅಂತ ಕೇಳ್ತೀನಿ, ಶಾಪ ಕೊಡ್ತೇನೆ ಕೃಷ್ಣ, ನಿನ್ನ ಹಾಳು ಮಾಡಿಬಿಡ್ತೇನಾರ ಅಂತ ಹೇಳ್ತಾನೆ. ಉದಂಕ ಸ್ವಲ್ಪ ಇರು, ನಾನು ಯಾರು ನೋಡು ಅಂತ ತೋರಿಸ್ತಾನೆ. ಆಗ ವಿಶ್ವರೂಪ ತೋರಿಸ್ತಾನೆ ಕೃಷ್ಣ, ಇದೇ ರೀತಿ ವಿಶ್ವರೂಪ.